टिप्पणी यस्याम संसदि अधीयानो भाषमाणो वा न विरुचिषेता तत्र एताम् ऋचम् जपेदित्यस्य तात्पर्यमाह विद्या इति यस्याम संसदि अधीयमाने भाषा अधीयमानो भाषमाणो वा न ವಿರುರುಚಿಶೇತ ಅಂದರೆ ವಿಶೇಷವಾದ ಶೋಭೆಯನ್ನು ಹೊಂದಬೇಕು ಅಂತ ಅಪೇಕ್ಷೆ ಇದೆ. ಸಭೆಗಳಲ್ಲಿ ಮಾತಾಡಬೇಕಾದ್ರೆ ಅಥವಾ ತನ್ನ ವಿದ್ವತ್ತನ್ನು ತೋರಿಸಬೇಕಾದ್ರೆ ವಿಶೇಷವಾದಂಥ ಶೋಭೆಯನ್ನು ಪಡಿಬೇಕು ಅಂತಿದ್ದರೆ ತತ್ರ ಏತಾಮೃಚಂ ಜಪೇ ಆಗ ವಿದ್ಯೆ ಈ ಋಕ್ಕನ್ನು ಜಪ ಮಾಡಬೇಕು ಅಂತ ಹೇಳಿದರು. ಪಾರಾಯಣ ಬೇರೆ ಜಪ ಬೇರೆ. ಸುಮ್ಮನೆ ಓದಿದರೆ ಪಾರಾಯಣ, ಅನೇಕ ಸತಿ ಆವೃತ್ತಿ ಮಾಡಿದರೆ ಅದು ಜಪ, ಆವೃತ್ತಿ ಮಾಡದೆ ಹೋದರೆ ಜಪ ಅಲ್ಲ. ಜಪೇದಿತ್ಯಸ್ಯ ತಾತ್ಪರ್ಯ ಮಹಾವಿದ್ಯೇತಿ ನ ಕೇವಲಂ ವಿದ್ಯಾಧಿಕ್ಯಾರ್ಥಂ ವೀಣಾ ವಿದ್ಯಾಮುಪಾಸೀತ ಏತಾಂಚ ರುಚಂ ಜಪೇದಿತ್ಯರ್ಥ ವಿದ್ಯಾ ಆಧಿಕ್ಯಾರ್ಥಂ ವಿದ್ಯಾರ್ಥಂ ವಿದ್ಯಾ ಆಧಿಕ್ಯಾರ್ಥಂ ವಿದ್ಯಾರ್ಥಂ ಅಂದರೆ ವಿದ್ಯೆಗೋಸ್ಕರವಾಗಿ. ಯಾವನು ವಿದ್ಯೆಯನ್ನು ಬಯಸ್ತಾನೆ ವಿದ್ಯಾರ್ಥಿ, ವಿದ್ಯಾರ್ಥ ವಿದ್ಯಾರ್ಥಿ. ವಿದ್ಯೆಯನ್ನೇ ಗುರಿಯನ್ನಾಗಿ ಮಾಡಿಕೊಂಡಾಗ ಶಾಸ್ತ್ರಾಧ್ಯಯನ ಎಲ್ಲ ಮಾಡಬೇಕು. ಅದರಲ್ಲಿ ವಿಶೇಷವಾದ ಸಿದ್ಧಿ ಬೇಕು ಅಂತಿದ್ದರೆ ವೀಣಾ ವಿದ್ಯೆಯನ್ನು ಉಪಾಸನೆ ಮಾಡಿ ಈ ಒಂದು ಋಕ್ಕನ್ನು ಜಪ ಮಾಡಬೇಕು ಅಂತ ಹೇಳಿದರು. ಏತಾಂಚ ರುಚಂ ಜಪೇದಿತ್ಯರ್ಥ ಚರ್ಚಂ ಅಂತಿದೆ. ಚರ್ಚಂ ಅಂದರೆ ಬಿಡಿಸೋಬೇಕಲ್ಲ, ಚ ರುಚಂ ಚರ್ಚಂ ಅಂತ ಸಂಧಿ ಆಗುತ್ತೆ. ಗೊತ್ತಾಯ್ತಾ? ಓಷ್ಟಾಭಿಧಾನ ಇತ್ಯಾರಭ್ಯ ಇತಿ ವಾಗ್ರಸ ಇತಿ ಅಂತಸ್ಯ ಅರ್ಥಮಾಹ. ಓಷ್ಟಾಭಿಧಾನ ಅಂತ ಅದು ರುಕ್ಕದು, ಅದಕ್ಕೆ ಅರ್ಥವನ್ನು ಹೇಳ್ತಾ ಇದ್ದಾರೆ. ಓಷ್ಠೇತಿ ರುಚಂ ವ್ಯಾಚಷ್ಟೇ ವಿಷ್ಣೋರಿತಿ ಐತಿ ಸಂಭಸ್ವತಿ ವಾಗ್ರಸ ಅಂದರೆ ಸರಸ್ವತಿ ದೇವಿಯಲ್ಲ, ಸರಸ್ವತಿ ರೂಪ ಶ್ರೀರೂಪದ ಮಹಾವಿಷ್ಣು. ತೇನ ಸರಸ್ವತಿ ಸ್ತೂಯತೆ ಇತಿ ನಿರಸ್ತಂ. ಅದಕ್ಕೆ ಸರಸ್ವತಿಯ ಸೂಕ್ತ ಅಂತ ಯಾರು ಅರ್ಥ ಮಾಡಿದರೆ ಅದು ತಪ್ಪದು, ವಿಷ್ಣು ಸೂಕ್ತ ಅಂತ ಅರ್ಥ. ಸರಸ್ವತಿ ಸೂಕ್ತ ಆಗೋದಿಲ್ವಾ ಅಂದರೆ ಆಗುತ್ತೆ. ಮೊದಲು ವಿಷ್ಣು ಸೂಕ್ತ, ಆಮೇಲೆ ಲಕ್ಷ್ಮೀ ಸೂಕ್ತ, ಆಮೇಲೆ ಬ್ರಹ್ಮಬಾಯಿಗಳ ಸೂಕ್ತ, ಆಮೇಲೆ ಸರಸ್ವತಿ ಭಾರತೀಯರ ಸೂಕ್ತ. ಚಕ್ರಾಂತ ದೇವತಾಮತಾಹ ಇಂದ್ರದೇವರವರೆಗೆ ಅರ್ಥ ಮಾಡೋಕ್ಕೆ ಬರುತ್ತೆ. ಆದರೆ ಮೊದಲೇ ಅರ್ಥ ಯಾವುದು ಯಾವಾಗ ಮಾಡೋಕ್ಕೆ ಎಲ್ಲರಿಗೂ ಕೊಡಿ, ಯಾವಾಗಲೂ ಏನು ಮಾಡಬೇಕು ವಿಷ್ಣು ಪರನೇ ಮಾಡಬೇಕು. ಅದು ಕೇವಲ ಸರಸ್ವತಿ ಪರ ಅಂದರೆ ತಪ್ಪದು, ಗೊತ್ತಾಯ್ತಾ? ಕೇವಲ ವಿಷ್ಣು ಪರನೇ ಶುರು ಮಾಡಬೇಕು. ಹೌದು 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 ಹೌದು. ವಿಶೇಷ ಯಾತಕ್ಕೆ ಕೇಳ್ತಾರೆ, ನಮಗೆ ಕೇಳಿ ಕೇಳಿ ಗೊತ್ತಾಗಿದೆ ಹೇಳ್ತಿದ್ದಾರೆ. ಗೊತ್ತಾಗೋದಿದೆ, ಗೊತ್ತಾಗಿದ್ದು ಯಾವಾಗ ಇದೆಲ್ಲ ಕೇಳಿದ ಮೇಲೆ. ಅದಕ್ಕೆ ಮತ್ತೆ ಮತ್ತೆ ಪದಗಳನ್ನ ಯಾಕೆ ರಿಪೀಟ್ ಮಾಡ್ತಾರೆ ಅಂದರೆ ಬಹಳ ಮುಖ್ಯವಾದ ವಿಷಯವನ್ನು ಒತ್ತಿ ಹೇಳ್ತಾರೆ. ಸಾಮಾನ್ಯ ವಿಷಯಗಳು ಒಂದ್ಸರಿ ಹೇಳಿಬಿಡ್ತಾರೆ. ವಿಷ್ಣು ಸರ್ವೋತ್ತಮತ್ವ ಎಂಬುದೇನದು ಅತ್ಯಂತ ಮುಖ್ಯ ಪ್ರಮೇಯ, ಮತ್ತು ಸರ್ವಶಾಸ್ತ್ರ ಪ್ರತಿಪಾದ್ಯತ್ವ, ಸರ್ವ ಶಬ್ದ ಪ್ರತಿಪಾದ್ಯತ್ವ ನಾರಾಯಣನದು ವಿಶಿಷ್ಟವಾಗಿರ್ತಕ್ಕಂಥ ಗುಣ. ಒಂದೊಂದು ಶಬ್ದ ಪ್ರತಿಪಾದ್ಯ ಅಂದರೆ ಒಂದು ಗುಣ ಅಂತ, ಒಂದೊಂದು ಶಬ್ದಕ್ಕೊಂದು ಗುಣ ಅಂತ ಅನಂತ ಶಬ್ದಗಳಿಂದ ವಾಚನ ಆಗ್ತಾರೆ. ಅನಂತ ಗುಣಪೂರ್ಣ ಅದೆಲ್ಲ ಹೇಳೋದಕ್ಕೋಸ್ಕರ ಅದನ್ನು ಪುನಃ ಪುನಃ ಹೇಳ್ತಾರೆ. ವಿಷ್ಣು ಸರ್ವೋತ್ತಮತ್ವವನ್ನು ಸಾರಿ ಸಾರಿ ಹೇಳ್ತಾರೆ. ವಿಷ್ಣು ಭಕ್ತಿ ವಿಧಾನಾರ್ಥಂ ಸರ್ವಂ ಶಾಸ್ತ್ರಂ ಪ್ರವರ್ತನ. ಸಕಲ ಶಾಸ್ತ್ರಗಳ ಮುಖ್ಯ ಗುರಿ ಏನು? ವಿಷ್ಣು ಸರ್ವೋತ್ತಮ ಅಂತ ಹೇಳೋದು. ಅದು ಸಾಮಾನ್ಯವಾಗಿ ಸರಸ್ವತಿ ಮೊದಲಾದ ಪದಗಳು ಜನಗಳಿಗೆ ಏನಾಗಿದೆ ಕೇಳಿ ಕೇಳಿ, ಸರಸ್ವತಿ ಮೊದಲಾದ ಅನ್ಯ ದೇವತಾ ಪರ ಅನ್ನೋ ಅರ್ಥ ಬಂದುಬಿಡುತ್ತೆ. ಅಗ್ನಿ ಅಂದರೆ ಅಗ್ನಿ ಅಂತ ಅರ್ಥ ಆಗುತ್ತೆ ಅಷ್ಟೇ. ಶಾಸ್ತ್ರ ಪ್ರಕಾರ ವಿಷ್ಣು ಅಂತ ಅರ್ಥ ಅದು ಮೊದಲು. ಈ ಉದಾಹರಣೆ ಇನ್ನು ಘಟ ಅಂದರೆ ಘಟ ಅಂದರೆ ಗಡಿಗೆ ಅಂತ ಅರ್ಥ ಆಗುತ್ತೆ. ಮೂಲತಃ ಮೊದಲ ಅರ್ಥ ಏನು ಅದಕ್ಕೆ? ವಿಷ್ಣು ಅಂತ ಅರ್ಥ. ಪವಿ ಅಂದರೆ ವಜ್ರ ಅಂತ ಅರ್ಥ. ನಿನ್ನೇನಂತ ಅರ್ಥ ಮಾಡಿದ್ರು? ಪಶ್ಚಾಸವು ವಿಶ್ಚ ಪವಿಹಿ, ಪಾ ಅಂದರೆ ಪಾಲಕ, ವಿ ಅಂದರೆ ವಿಶಿಷ್ಟ. ಪ್ರತಿಯೊಂದು ಶಬ್ದವು ವಿಷ್ಣು ಪರ. ಅದು ಕಷ್ಟ ಯಾತಕ್ಕೆ ಬರೋದಿಲ್ಲ ಅಂದರೆ ನಮಗೆ ಎಲ್ಲಿ ಬಳಕೆ ಜಾಸ್ತಿ ಆಗಿದೆ? ಈಗ ಲೋಕದಲ್ಲಿ ಬಳಕೆ ಜಾಸ್ತಿ ಆಗಿಬಿಟ್ಟಿದೆ. ಆ ಪದಗಳನ್ನು ಅಲ್ಲಿ ಡೈವರ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು? ನಾವೀಗ ಪುನಃ ಪುನಃ ಹೇಳಿ ಹೇಳಿ ಜ್ಞಾಪಕ ಮಾಡ್ಕೊಂಡು ಆ ಕಡೆ ಹೋಗ್ಬೋದು. ಶಾಸ್ತ್ರಜ್ಞರಿಗೇನಾಗುತ್ತೆ ಅಂದರೆ ಮೊದಲ ಶಬ್ದ ಯಾರಿಗೆ ಅರ್ಥ ಆಗುತ್ತೋ ಅವರಿಗೆ ಅದು ವಿಷ್ಣು ಅಂದರೆ, ಯಾವ ಶಬ್ದ ಹೇಳಿದ್ರು ಬಂದು ವಿಷ್ಣು ಅರ್ಥ ಆಗ್ತಾರೆ. ನಮ್ಗೆ ಯಾವ ವಿಷ್ಣು ಶಬ್ದ ಹೇಳಿದ್ರು ಲೋಕಿಗೆ ಅರ್ಥ ಆಗುತ್ತೆ, ಅರ್ಥ ಆಯ್ತಾ? ಯಾಕೆಂದ್ರೆ ನಮ್ಗೆ ಬಳಕೆ ಜಾಸ್ತಿ ಈ ಕಡೆ ಬಂದಿರೋದ್ರಿಂದ. ಅದಕ್ಕೆ ಆಚಾರ ಹೇಳ್ತಾರೆ, ತದಲಂ ಬಹುಲೋಕ ವಿಚಿಂತನಯ ಭ್ರಮಣಂ ಕುರು ಮಾನಸ ಮೀಶ ಪದೇ. ಆ ಲೋಕ ಚಿಂತನೆಯನ್ನು ಕಡಿಮೆ ಮಾಡಿ ದೈವ ಚಿಂತನೆ ಜಾಸ್ತಿ ಮಾಡಿದಾಗ ನಮ್ಮ ಗುರಿಯೆಲ್ಲ ಎಲ್ಲಿಗೆ ಹೋಗುತ್ತೆ? ವಿಷ್ಣು ಕಡೆಗೆ ಹೋಗುತ್ತೆ. ಆ ದೃಷ್ಟಿಯಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಪುನಃ ಪುನಃ ಹೇಳೋದು ನಮಗೆ. ಕೃತಯುಗದಲ್ಲಿ ಯಾವುದೇ ಶಬ್ದ ಏನೇ ಕಂಡ್ರು ಎಲ್ಲರೂ ಏನು ಅರ್ಥ ಆಗ್ತಿತ್ತು ಅಂತವರಿಗೆ? ವಿಷ್ಣು ಪರನೇ ಅರ್ಥ ಆಗ್ತಾ ಇತ್ತು. ತ್ರೇತಾಯುಗದಲ್ಲಿ ಸ್ವಲ್ಪ ಕಡಿಮೆ ಆಯಿತು. ದ್ವಾಪರದಲ್ಲಿ ಇನ್ನೂ ಕಡಿಮೆ ಆಯಿತು, ಕಲಿಯುಗದಲ್ಲಿ ಹೋಗೇ ಬಿಡ್ತು, ಅಷ್ಟರ ಮಟ್ಟಿಗೆ ಕಡಿಮೆ ಆಯಿತು. ಅದನ್ನ ಅರ್ಥ ಮಾಡ್ಕೊಂಡಾಗ ಗೊತ್ತ. ಚಿಕ್ಕ ಮಕ್ಕಳಿಗೆ ಪ್ಲೇನ್ ಅಂದ್ರೆ ಏನರ್ಥ, ವಿಮಾನ ಅಂದ್ರೆ ಏನರ್ಥ? ಚಿಕ್ಕ ಮಕ್ಕಳಿಗೆ ಇದು ತಡ್ಕೊಂಡು ಹೋಗೋದು ಆಟೋದ ವಿಮಾನ, ಅವ್ರು ವಿಮಾನದ ಕೆಳಗೆ ನೋಡ್ತಾರೆ, ದೊಡ್ಡವನಾದ್ಮೇಲೆ ಮೇಲೆ ನೋಡ್ತಾರೆ. ಯಾಕೆ ವಿಮಾನ ಕೆಳಗೆ ಬರೋದಿಲ್ಲ ಅಂತ ನಾವು ಅವನಿಗೆ ಗೊತ್ತು, ಮಕ್ಕಳಿಗೆ ಗೊತ್ತಾಗೋದಿಲ್ಲ ಅಲ್ಲ ಕೂಡ. ಏನಂದ್ರೆ ಚಿತ್ರನೇ ಕಾಣೋದು, ರಾಯರು ಬೆರೀತಾರೆ. ಅಮ್ಮ ನ್ಯಾಯಮುಕ್ತ ಅವಳಿಗೆ ಹೇಳ್ತಾರೆ, ಬಾಲಾರಾಮ್ ಚಿತ್ರಲಿಖಿತ ಸಿಂಹಾದವು ಇವ. ಚಿಕ್ಕ ಮಕ್ಕಳಿಗೆಲ್ಲ ಸಿಂಹ ಅಂದರೆ ಬರದ ಚಿತ್ರ, ಬರದ ಸಿಂಹ, ಆಟಿಗೆ ಸಿಂಹ ಜ್ಞಾಪಕ ಆಗುತ್ತೆ. ದೊಡ್ಡವರಿಗಾದರೆ ನಮಗೆ ಕೂಡ ಜೂ ಸಿಂಹ ನೆನಪಾಗುತ್ತೆ, ಜೂ ಹೋಗಿರುತ್ತೆ, ಅಷ್ಟು ದೇವ ಸಿಂಹ ನೋಡಿರೋದಿಲ್ಲ, ಅದು ನೆನಪಾಗುತ್ತೆ. ಇವರು ಕಾಡಲ್ಲಿ ವಾಸ ಮಾಡೋ ಸಿಂಹ ಅಂದರೆ ತಕ್ಷಣ ಅದು ಅರ್ಥ, ಅದು ಬಳಕೆ ಬರ್ತಾ ಬರಬೇಕು. ಅದಕ್ಕೆ ಸಿಂಹ ಅಂದರೆ ನರಸಿಂಹ, ನರಸಿಂಹ ಅಂದರೆ ನಾರಾಯಣ. ಆ ರೀತಿ ಎಲ್ಲ ಶಬ್ದಗಳು ಆ ರೀತಿ ಬರ್ತಾ 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 ಹೋದಂತೆ ಮನಸ್ಸೇನಾಗತ್ತಾಗ ಏಕಾಗ್ರತೆ ಬರುತ್ತೆ, ಏಕಾಗ್ರತೆ ಧ್ಯಾನಕ್ಕೆ ಸಾಧ್ಯ ಆಗುತ್ತೆ, ಧ್ಯಾನದಿಂದ ಅಪರೋಕ್ಷ ಜ್ಞಾನ ಬರುತ್ತೆ. ಅಷ್ಟಕ್ಕೋಸ್ಕರ ಇಷ್ಟೆಲ್ಲ ಒತ್ತಿ ಪುನಃ ಪುನಃ ಹೇಳೋ ಉದ್ದೇಶ ಅದೇನೆ. ಪಾತೀತಿ ಕುತ್ಸಿತಂ ಲೀನಂ ಅಸ್ಮಿನ್ನಿತಿ ಕುಲಿ ಇತಿ ಅರ್ಥಂ ಅಭಿಪ್ರೇತ್ಯ ತಾತ್ಪರ್ಯ ಮಾಹ. ಕುಲಿ ಅಂದರೆ ಕುಲದಲ್ಲಿರೋ ಕುಲಿ ಅಂತ ಅಷ್ಟೇ ಅರ್ಥ, ಇಲ್ಲಿ ಹಾಗಲ್ಲ. ಕು ಲೀನಂ ಕುತ್ಸಿತ ಅಂದರೆ ದೋಷ, ಲೀನ ಅಂದರೆ ಯಾರಲ್ಲಿಲ್ಲ ಅವನು ಕುಲಿ ಅಂತ ಹೇಳಿ ವಿಷ್ಣುಪುರ ಅರ್ಥ ಮಾಡಿ, ಗೊತ್ತಾಯ್ತಾ? ಯಾಕಂದ್ರೆ ಶಬ್ದಶಾಸ್ತ್ರಗಳ ಅರ್ಥ ರೀತಿಯೇ ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ. ಪ್ರತಿಯೊಂದು ನೀರಿನ ಹನಿ ಎಲ್ಲೆಲ್ಲಿ ಹೋಗೋ ಸಮುದ್ರಕ್ಕೆ ಹೋಗಬೇಕು, ಪ್ರತಿಯೊಂದು ಪದ ಕೂಡ ಎಲ್ಲಿ ಮುಟ್ಟಬೇಕು, ಶಬ್ದ ಶಬ್ದ ಅಕ್ಷರ ಅಕ್ಷರ ದೇವ್ರನ್ನ ಮುಟ್ಟಬೇಕು. ಅದಕ್ಕಾಗಿ ಹೇಳ್ತಾರೆ ಇಲ್ಲಿದ್ರೆ ಇದು ಮಹಾಫಲ ಹೇಳ್ತಿರೋದೀಗ. ಮಹಾಫಲ ಹೇಳಬೇಕಾದ್ರೆ ಸಣ್ಣ ಪುಟ್ಟವರಿಂದ ಮಹಾಫಲ ಬರೋದಿಲ್ಲ, ಯಾರಿಂದ ಬರುತ್ತದೋ ಸರ್ವೋತ್ತಮನಿಂದ ಬರೋದು. ಅದಿನ್ನೊಂದು ಕಾರಣ ಮಹಾಫಲ ಎಲ್ಲಿ ಹೇಳಬೇಕು, ಸಾಮಾನ್ಯರಿಂದ ಬರೋ ಚಾನ್ಸಸ್ ಇಲ್ಲ. ಒಬ್ಬ ಕ್ಲರ್ಕ್ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾನ, ಮತ್ತೆ ಕೊಡ್ತಾನೆ ಅಂತ ಕೇಳಿದರೆ ಕೊಡೋದಿಲ್ಲ, ಅದೇನು ಮಾಡ್ತಾನೆ, ಡೆಲಿವರ್ ಮಾಡ್ತಾನೆ ಅಷ್ಟೇ, ಬರದಿದ್ದರೂ ಸೈನ್ ಮಾಡ್ತಾನೆ. ಬಟ್ ಕೆಪಾಸಿಟಿ ಇರೋದು ಯಾರಿಗೆ, ಮುಖ್ಯಾಧಿಕಾರಿಗೆ ಇರುತ್ತೆ. ಅದು ಸಾಮಾನ್ಯರಿಗೆ ಗೊತ್ತಾಗಲ್ಲ, ಕ್ಲರ್ಕ್ ಕೊಟ್ಟ ಅಂತ ತಿಳ್ಕೊಂಬಿಡ್ತಾನೆ, ಮಕ್ಕಳು ಎಂಬೋ ಪೋಸ್ಟ್ಮ್ಯಾನ್ ಕೊಟ್ಟ ಅಂತ ತಿಳ್ಕೊಂಬಿಡ್ತಾನೆ, ಡೆಲಿವರ್ ಮಾಡಿದ್ದಾರೆ ಅಷ್ಟೇ. ಅವರು ಕಳಿಸಿರೋದು ಬೇರೆಯವರು, ಡೆಲಿವರ್ ಮಾಡ್ತಾನೆ ಅವ್ರು. ಆ್ಯಕ್ಚುಲಿ ಪೋಸ್ಟ್ಮ್ಯಾನ್ 10,000 ರೂಪಾಯಿ ಕೊಡ್ತಾನೆ ಅಂತ ತಿಳ್ಕೊಂಬೋಣ, ಎಮ್ಮನ ಅವ್ರಿಗೆ ಸಂಬಳನೇ 10,000 ಇಲ್ಲ ಪಾಪ ಅವನಿಗೆ, ಅವ್ನು ಕೊಡೋ ಚಾನ್ಸೇ ಇಲ್ಲ. ಬಟ್ ಅವ್ರ ಮೂಲಕ ಬರ್ತೀವಿ, ನಮಗೆ ಬರುತ್ತೆ. ಅದಕ್ಕೆ ಯಾರಿಂದ ಏನೇ ಬಂದರೂ ಕೂಡ ಯಾರಿಂದ ಬಂದಿರೋದು, ದೇವರಿಂದ. ಮತ್ತು ಯಾರಿಗೆ ನಾವು ಏನೇ ಕೊಟ್ಟರು ಹೋಗೋದು ಎಲ್ಲಿಗೆ, ಅದು ದೇವರಿಗೆ. ಅದೇ ಹರಿಯ ಕರುಣದಾಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿದು. ಅದು ಪುನಃ ಪುನಃ ಕೇಳ್ತಾ ಕೇಳ್ತಾ ಹೋದಂತೆ ನಮಗೆ ಗಟ್ಟಿ ಆಗಲಿಕ್ಕೆ ಶುರುವಾಗುತ್ತೆ. ಇಲ್ಲಿ ವಿಶೇಷವಾಗಿ ಕೆಲವು ಎಲ್ಲ ವೇದ ಮಂತ್ರಗಳು ವಿಷ್ಣುಪರನೇ, ಆದರೆ ಕೆಲವು ವಿಶೇಷ ಅಂತ ಹೇಳ್ತಾರೆ. ಕೆಲವು ವಿಶೇಷ, ಈ ದಾರಿ ಇರುತ್ತೆ, ಈ ದಾರಿ ಮೈಸೂರಿಗೆ ಹೋಗುತ್ತೆ, ಈ ದಾರಿ ಹೋಗುತ್ತೆ, ಈ ದಾರಿ ಶಾರ್ಟೆಸ್ಟ್ ಅಂತ ಹೇಳ್ತಾರೆ, ಈ ದಾರಿ ಫೋರ್ ವೇ ಅಂತ ಹೇಳ್ತಾರೆ. ಅವಾಗೇನಾಯ್ತಾಗ ಜರ್ನಿ ಸುಲಭ ಆಯ್ತಾಗ, ಗೊತ್ತಾಯ್ತು. ಎಲ್ಲ ದಾರಿ ಹೋಗೋದಾದ ಎಲ್ಲ ಶಬ್ದಗಳು ಹೇಳೋದ್ರೆ ಕೆಲವು ಶಬ್ದಗಳು ಹೇಗೆ ಹೇಳುತ್ತೆ, ನೇರವಾಗಿ ಹೇಳುತ್ತೆ, ಕೆಲವು ಶಬ್ದ ವಿಶೇಷವಾಗಿ ಹೇಳುತ್ತೆ. ಇಂಥ ಪದ ಈ ವೃಕ್ಕ ಎಂಥ ವೃಕ್ಕ ಅಂತ ಕೇಳಿದರೆ, ಅಧಿಕ ವಿದ್ಯೆ ಬೇಕೋ ಇದನ್ನು ಹೇಳಿ ಅಂತ ಹೇಳಿದ್ರು. ಇವ್ರು ಗೀತೆಯಲ್ಲಿ ಎಲ್ಲ ಶ್ಲೋಕಗಳು ಶ್ರೇಷ್ಠನೇ. ಈ ಕರ್ಮಣ್ಯವಾಧಿಕಾರಸ್ಥೆ ಮೊದಲ ಶ್ಲೋಕಗಳು ಏನವು, ಕೀ ವರ್ಸಸ್ಸು, ಇಡೀ ಗೀತೆಯ ಸಾರ ಬರಾಗಿರುತ್ತೆ. ಈ ಹಾಲು ಎಲ್ಲ ಶ್ರೇಷ್ಠನೇ, ಕೆನೆ ಏನಾಗಿರುತ್ತಾಗ, ಹಾಲು ಎಲ್ಲಿಂದ ಬಂದಿದೆ, ಕೆನೆ ಬಂದಿರೋದು ಎಲ್ಲಿಂದ, ಹಾಲಿಂದನೇ. ಆದರೆ ಸಾರ ಹೆಚ್ಚಿರೋದೆಲ್ಲಿ, ಕೆನೆಯಲ್ಲಿ. ಆ ಥರ ಕೆನೆಯಂಥ ಶ್ಲೋಕಗಳು ಹೇಗೋ, ಇದೊಂದು ಕೆಲವು ವೃಕ್ಕಗಳು ವಿಶಿಷ್ಟವಾದ ವೃಕ್ಕಗಳು, ಅದಕ್ಕೆ ವಿಷ್ಣು ಪದಾರ್ಥ ಹೇಳ್ತಾರೆ. ಆ ಹೌದು ಹೌದು, ಹಾಂ. ಯಾಕೆ ಹೇಳ್ತಾರೆ ಅಂದರೆ, ವೇದವ್ಯಾಸರು ಏನಂತ ತಿಳ್ಕೊಂಡವ್ರು ಇದ್ದಾರೆ, ವ್ಯಾಸಸ್ತು ಕಶ್ಚನ ಋಷಿ ಅಂಥವ್ರು 99 ಪಾಲು ಅಂಥವ್ರೇ ಇರು. ಕಾಳಿದಾಸರಂಥ ಕವಿವರಿಗೂ ಕೂಡ ಏನಂತ ತಿಳ್ಕೊಂಡಿದ್ದಾರೆ, ಯಾರೋ ಋಷಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಮಗೆ ವೇದವ್ಯಾಸರ ನಾರಾಯಣದ ಗೊತ್ತಾದ್ರೆ ಮಾತಿನ ಮಹತ್ವ ಗೊತ್ತಾಗೋದು. ಅದೆಲ್ಲ ಆಚಾರ್ಯರು ಗೊತ್ತಾಗಿ ಹೇಳಕ್ಕೆ ಏನೇನು ಎಲ್ಲ ಬಿಟ್ಟು ಹೋಗ್ಬಿಟ್ಟಿ ಟೋಟಲಿ ಎಲ್ಲ. ಅದಕ್ಕೆ ಹೇಳ್ತಾರೆ, ವಿಜ್ಞಾನ ಭಾನುಮತಿ ಕಾಲ ಬನೆಯಲ್ಲ ನೀನೆ ಪೂರ್ತಿ ಮುಚ್ಚೋಗ್ಬಿಟ್ಟು ಆಚಾರ್ಯ ಹೇಳಿ ಹೇಳಿ ನಮಗೇನಾಯ್ತೀಗ, ಅದನ್ನು ಹೇಳಿ ಪುನಃ ಪುನಃ ಕೇಳಿ ಹರಿದಾಸರ ಮಾತು ಕೇಳಿ ಏನಾಗಿದೆ ನಮಗೀಗ ಅಭ್ಯಾಸ ಆಗಿದೆ. ಅದರ ಅಭ್ಯಾಸ ಎಲ್ಲಿ ಬರಬೇಕು ಮುಂದೆ, ಅದು ಪೂರ್ತಿ ಮನಸ್ಸಿಗೆ ಗಟ್ಟಿ ಆಗಬೇಕು. ಅದಕ್ಕೆ ಶಾಸ್ತ್ರ ಓದಂತೇನು, ಹರಿಕಥೆಯನ್ನೇ ಕೇಳೋ, ಹೇಳಿದ್ದೇ ಕೇಳೋ, ಆವೃತ್ತಿ ಅಸಕರದ ಉಪದೇಶ. ಅದಕ್ಕೋಸ್ಕರ ಹೇಳ್ತಾರೆ ಇಲ್ಲಿ ನೋಡಿ, ವೇದವ್ಯಾಸ ಯಾರೊತ್ತು ಗೊತ್ತಾದರೆ, ಭದ್ರಾಚಾರ್ಯರ ಜಸ್ಟನ್ನು ಗೊತ್ತಿದೆ. ಇವತ್ತು ನಾವಾದರೂ ಕೂಡ ಭದ್ರಾಚಾರ್ಯ ಸ್ಮರಣೆ ಮಾಡೋದೆಲ್ಲಿ, ಭಾಳ ಕಡಿಮೆ, ಮೊದಲು ಭಾಳ ಕಡಿಮೆ ಆಚರಣೆ ಮಾಡೋದು. ಉಳಿದವ್ರ ಬಗ್ಗೆ ಮಧ್ಯೆ ಮಾಸ ಸುಮ್ಮನೆ ಬರುತ್ತೆ ಅಷ್ಟೇ. ಆಚಾರ್ಯ ಪ್ರಧಾನ ಮಾಡಿಕೊಂಡು ಮಾಡೋ ಕಾರ್ಯಕ್ರಮಗಳು ಭಾಳ ಕಡಿಮೆ, ಆಚಾರ್ಯ ಪ್ರಧಾನ ಮಾಡ್ಕೊಂಡು ಮಾಡೋ ಕಾರ್ಯಕ್ರಮ ಕಡಿಮೆ ಅಂತ ಹೇಳಿದಾಗ ನಮ್ಮ ದೋಷ ಗೊತ್ತಾಗುತ್ತಾಗ, ಅವ್ರ ಮೂಲ ಗುರುಗಳು ಅವ್ರ ಬಗ್ಗೆ ನಾವು ಗಮನ ಕೊಡೋದು ಕಡಿಮೆ ಅಂತ ಅರ್ಥ ಆದಮೇಲೆ ಅಲ್ಲಿಗೆ ನಾವು ಎಷ್ಟೇ ಹೇಳಿದರೂ ಕೂಡ ನಮಗೇನು ಬರುತ್ತೆ, ಹತ್ತಿರದವ್ರ ಬಗ್ಗೆ ಗಮನ ಜಾಸ್ತಿ ಬರೋದು. ಅದಕ್ಕೋಸ್ಕರ ದೇವರ ಕಡೆ ಗಮನ ಹೋಗ್ಲಿಕ್ಕೋಸ್ಕರನೇ ಪುನಃ ಪುನಃ ಹೇಳೋದು. ಪಾತೀತಿ ಸರ್ವಸ್ಯ ವಾಚ ಸರ್ವಸ್ಯೈ ವಾಚ ಇತ್ಯರ್ಥ ಇತ್ಯಸ್ಯ ಅರ್ಥ ಸರ್ವೇತಿ. ನಾನು ಓಷ್ಠೌ ಪಿಧಾನೋ ನವಭವತಃ ಇತಿ ನಿಷೇಧಾತ್ ಕಥಂ ಪಿಧಾನವದಿತಿ ವ್ಯಾಖ್ಯಾನಮಿತ್ಯತಃ ನಾಯಿತ್ಯುಪಮಾರ್ಥೈ ಮೃಗಂನ ಭೀಮಂ ಇತ್ಯಾದಿವದೇವ ಇತ್ಯರ್ಥ. ಇಲ್ಲಿ ಮೃಗಂನ ಭೀಮಂ ಅಂತ ಹೇಳಬೇಕಾದ್ರೆ ನರಸಿಂಹದೇವರ ಸ್ತೋತ್ರ ಋಗ್ವೇದದೊಳಗೆ ನಾ ಅಂದರೆ ಯುವ ಅಂತರ್ಥ. ಅದೇ ರೀತಿ ಇಲ್ಲೂ ಕೂಡ ನಾ ಅಂದರೆ ಯುವ ಅಂತ ಅರ್ಥ ಮಾಡಬೇಕು ಅಂತ ಆಚಾರ್ಯರು ನಿನ್ನೆ ಹೇಳಿದ್ದೇನೆ. ಕ್ಲಾಸಿಕಲ್ ಸಂಸ್ಕೃತದಲ್ಲಿ ನಾ ಅಂದರೆ ನೋ ಇಲ್ಲ ಅಂತ ಅರ್ಥ. ಆದರೆ ವೇದಗಳಲ್ಲಿ ಉಪಮಾರ್ಥದಲ್ಲಿ ಬರುತ್ತೆ ಮೃಗಂನ ಮೃಗ ಯುವ ಅಂತರ್ಥ. ಅದೇ ರೀತಿ ಇಲ್ಲೂ ಕೂಡ ಪಿಧಾನವು ಯುವ ಅಂತ ಅರ್ಥ ಮಾಡಬೇಕು. ತತಶ್ಚ ಕಿಮಿತ್ಯತೋ ವಾಕ್ಯಾರ್ಥಂ ವಿಷದ ಮಾಹ ಓಷ್ಟೋ ವಿಧಿ. ನನ್ನ ಹತ್ರ ಸರಸ್ವತಿ ಪ್ರತಿಪಾದ್ಯ ಕಿಂನ ಸ್ಯಾತ್, ಸರಸ್ವತಿಯೇ ಪ್ರತಿಪಾದ್ಯಗಳು ಅಂತ ಯಾಕೆ ಹೇಳಬಾರದು? ಇತ್ಯತಃ ನಚೇತಿ ಅಸ್ಯಾಂ ಉಪನಿಷದಿ ಏತತ್ ಬ್ರಹ್ಮ ಏತತ್ ಸತ್ಯಂ ಇತಿ ಬ್ರಹ್ಮ ಉಪಕ್ರಮಾತ್. ಉಪನಿಷತ್ ಶುರುವಾಗಿರದ ಏಷ ಪಂಥ ಏತತ್ ಸತ್ಯಂ ಏತತ್ ಕರ್ಮ ಅಂತೇಳಿ ಇಷ್ಟು ವಿಷ್ಣುವಾಚಕವಾದಂಥ ಉಪನಿಷತ್ತಾದಾಗ ಇಲ್ಲಿ ಬರೋ ಸರಸ್ವತಿ ಯಾರಾಗಿರ್ಬೇಕು? ವಿಷ್ಣುವೇ ಆಗಿರ್ಬೇಕು ಹೊರತು ಬೇರೆ ಅಲ್ಲ. ಶ್ರೀಲಿಂಗದ ಪದ ಬಂತಲ್ಲ ಅಂದರೆ ಶ್ರೀಲಿಂಗ ಶಬ್ದವಾಚ್ಯತ್ವ ಇದೆ, ಸ್ತ್ರೀರೂಪನ ಇದೆ, ಆದ್ದರಿಂದ ದೋಷ ಇಲ್ಲ. ಹೀಗೆಲ್ಲ ಗಟ್ಟಿಯಾಗ್ತಾ ಹೋಗಬೇಕು ಒಂದೊಂದು ಕೂಡ. ಕಿಂನಸ್ಯಾದಿತ್ಯತಃ ನಚೇ ಅಸ್ಯಾ ಉಪನಿಷದಿ ಏತದ್ ಬ್ರಹ್ಮ ಏತತ್ ಸತ್ಯಮಿತಿ ಬ್ರಹ್ಮ ಉಪಕ್ರಮ. ಬ್ರಹ್ಮ ಅಂದರೆ ಬ್ರಹ್ಮ ಅಥಾತೋ ಬ್ರಹ್ಮ ಜಿಜ್ಞಾಸ ಬ್ರಹ್ಮಶಬ್ದಶ್ಚ ವಿಷ್ಣುವೇವ. ಏತಸ್ಯೈ ಸಂಹಿತಾಯೈ ನಕಾರೋ ಫಲಮಿತಿ ವಿಷ್ಣು ನಾಮ ವ್ಯಾಖ್ಯಾನೇನ ಉಪಸಂಹಾರಾಚ್ಯ. ಉಪಕ್ರಮ ನೋಡಿದರೆ ಬ್ರಹ್ಮ ಅಂತ ಶುರುವಾಗಿದೆ, ಮುಂದೆ ವಿಷ್ಣು ಅಂತ ಎಂಡ್ ಆಗ್ತಾ ಇದೆ. ಸೊ ಮೊದಲಿಂದ ಕೊನೆಯವರೆಗೂ ವಿಷ್ಣು ವಿಷಯವಾದ್ದರಿಂದ ಇದರಲ್ಲಿ ಬಂದಿರತಕ್ಕಂಥ ಸರಸ್ವತಿ ಮಾತ್ರ ಅದು ಎಲ್ಲ ಶಬ್ದಗಳು ಯಾರನ್ನು ಹೇಳಬೇಕು? ವಿಷ್ಣುವನ್ನೇ ಹೇಳಬೇಕು. ಯದ್ವಾ ಇಷ್ಟು ಸ್ಪಷ್ಟ ಇದ್ದರೂ ಬೇರೆ ಅರ್ಥ ಮಾಡ್ತಾರೆ ಇವತ್ತಿನ ಬೇರೆ ಭಾಷೆಕಾರರಿಗೆಲ್ಲ ಬೇರೆ ಅರ್ಥನೇ ಮಾಡೋದು. ಇಷ್ಟೆಲ್ಲ ಆದರೂ ಕೂಡ ಅವರಿಗೆ ಮುಖ್ಯ ಅರ್ಥ ಇನ್ನೂ ಹೊಳೆಯೋದಿಲ್ಲ. ವೇದಾಧ್ಯಯನ ನಮಗಿಂತ ಜಾಸ್ತಿ ಮಾಡೋದು ಅವರ ಅದ್ವೈತಿಗಳು, ಗೊತ್ತಾಯ್ತಾ? ಆದರೆ ಅವರು ಅಪ್ಪಿ ತಪ್ಪಿರೂ ವಿಷ್ಣುವಾಚಕ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಅವರು ಬಳಿತ ಸೂಕ್ತ ಹೇಳ್ತಾರೆ ಗೊತ್ತಾ? ಅವರು ಅದ್ವೈತ ಬಳಿತ ಸೂಕ್ತ ಹೇಳ್ತಾರೆ. ಪವಮಾನ ಹೋಮ ಮಾಡ್ತಾರೋ, ಆದರೆ ಪವಮಾನ ಮತನ ದ್ವೇಷ ಮಾಡ್ತಾರೆ. ಪವಮಾನ ಹೋಮ ಮಾಡೋದು, ಪವಮಾನ ಮತ ದ್ವೈತ ಮತಕ್ಕೆ ದ್ವೇಷ ಮಾಡೋದು, ಅದು ಭಾರಿ ಭಾರಿ ಬೈಯೋದು. ಮತ್ತೆ ಒಪ್ಪದಿಲ್ಲ ಅದು ಯಾರೋ ಒಬ್ಬ ಋಷಿ ಅಂತಾನೆ ಹೇಳೋ. ಹೌದು ಹೌದು, ಪವಮಾನ ಅಷ್ಟೇ ಅಷ್ಟೇ. ಪವಮಾನ ಅಂತ ಒಬ್ಬ ದೇವತೆ, ವಾಯುದೇವ್ ನಿಮ್ಮ ವಾಯುದೇವರಲ್ಲ, ಗೊತ್ತಾಯ್ತಾ? ನಿಮ್ಮ ವಾಯುದೇವರಲ್ಲ. ವಿಶಿಷ್ಟಾದ್ವೈತಗಳು ಗಣೇಶನ ಪೂಜೆ ಮಾಡೋದಿಲ್ಲ, ಅವರು ಶಿವನ ಪೂಜೆ ಯಾರು ಪೂಜೆನೂ ಮಾಡೋದಿಲ್ಲ. ಗಣೇಶನ ಬದಲು ಏನು ಮಾಡ್ಕೊಂಡಿದ್ದಾರೆ ಅವರು? ವಿಶ್ವಕ್ಸೇನ, ವಿಶ್ವಕ್ಸೇನ ಪೂಜೆ ಮಾಡ್ತಾರೆ, ಗೊತ್ತಾಯ್ತಾ? ಗಣೇಶನ ಸ್ಥಾನ ಅಲ್ಲಿ ಶಿಫ್ಟ್ ಮಾಡಿಬಿಡ್ತಾರೆ. ಆದರೆ ಗಣೇಶ ವಿಶ್ವಕ್ಸೇನ ಇಬ್ಬರು ಏನವರು? ಸಮರವರು. ವಿಶ್ವಕ್ಸೇನ ಖೇ ವಾಯುಜ ಖೇನ ತುಲ್ಯ ಆಚಾರ್ಯರ ಮಾತು ನಿನ್ನೆ ಹೇಳುತ್ತೆ. ಇಬ್ಬರು ಸಮ ಅವರು, ಧನಪ ವಿಶ್ವಕ್ಸೇನಾದ್ಯರಿಗೆ ಸಮ. ಅದು ಹೇಳೋ ಗಣೇಶ ಅವರೆಲ್ಲ ಸಮ ಆಗಿರೋರು. ಆದರೆ ಅವರಿಗೆ ಅದು ಗಣೇಶನ ಕಂಡ್ರೆ ಶಿವನ ಸಂಸಾರ ಕಂಡ್ರೇ ಆಗೋದಿಲ್ಲ. ಶಿವ ಪಾರ್ವತಿ ಗಣೇಶ ಷಣ್ಮುಖ ಯಾರು ಕಂಡ್ರೂ ಆಗುತ್ತೆ, ದ್ವೇಷನೇ ಮಾಡ್ತಾರೆ. ಇನ್ನೂ ಹೇಳಬೇಕಾದ್ರೆ ದ್ವೇಷನೇ ಮಾಡ್ತಾರೆ. ಅಸ್ಯಾಂ ಉಪನಿಷದಿ ಏತಸ್ಯೈ ಸಂಹಿತಾಯಿ ನಕಾರೋ ಬಲಮಿತಿ ವಿಷ್ಣುನಾಮ ವ್ಯಾಖ್ಯಾನೇನ ಉಪಸಂಹಾರಾಚ್ಯ ಅತ್ರ ಖಂಡೇ ಉಪಾತ್ತಾಯಾಃ ರುಚಃ ಅನ್ಯ ವಿಷಯತ್ವೇ ಚ ತದ್ವಿರೋಧಾಪತ್ತೇಶ್ಚ ಭಗವದ್ವಿಷಯಾ ಇಯಂ ಋಕ್ಕಿತ್ಯಾಹ ತಸ್ಯೈವ ಇತಿ. ಈ ಕೆಮಿಸ್ಟ್ರಿ ಅಂತ ಪುಸ್ತಕ ಶುರುವಾದರೆ ಒಡಗಿರೋ ಮುಖ್ಯ ವಿಷಯ ಏನಾಗಿರ್ಬೇಕು? ಯಾವಾಗಲೂ ಕೆಮಿಸ್ಟ್ರಿನೇ ಆಗಿರ್ಬೇಕು. ಫಿಸಿಕ್ಸ್ ಅಂದರೆ ಫಿಸಿಕ್ಸೇ ಆಗಿರ್ಬೇಕು. ವಿಷ್ಣು ವಿಷಯ ಬಂದಾಗ ವಿಷ್ಣುವೇ ಆಗಿರ್ಬೇಕು. ಟೈಟ್ಲ್ ನೋಡಿ ತಿಳ್ಕೊಳ್ಳೋದಿಲ್ಲ ಸಿಂಪಲ್ಲಾಗಿ. ಟೈಟ್ಲ್ ನೋಡಿದ ತಕ್ಷಣ ಯಾರ ವಿಷಯ ಅಂತ ಗೊತ್ತೆ. ಟೈಟ್ಲ್ ಉಪನಿಷತ್ ಶುರುವಾಗಿರೋದೇ ಬ್ರಹ್ಮ ಅಂತ ಶುರುವಾಗಿ ವಿಷ್ಣು ಅಂತ ಮುಗಿಯೋದ್ರಿಂದ ಇಲ್ಲಿ ಬಂದಿರೋ ಸಮಸ್ತ ವಿಷಯವೂ ಕೂಡ ಯಾರ್ದಿದೋ ವಿಷ್ಣು ವಿಷಯವೇ ಆಗಿದೆ. ಎಲ್ಲವೂ ಹಾಗೆ ಇದು ವಿಶೇಷ ಅಂತ. ಅದಕ್ಕೆ ಆಚಾರ್ಯ ಐತರೇಯ ಉಪನಿಷತ್ತು ತುಂಬ ಪ್ರಿಯವಾದ ಉಪನಿಷತ್ತು. ಅನೇಕ ಸರ್ತೆ ಮಧ್ವಯುದ್ಧದಲ್ಲಿ ಹೇಳ್ತಾರೆ ಐತರೇಯವನ್ನು ಆಚಾರ್ಯರು ಹೇಳ್ತಾ ಇದ್ರು. ಕೊನೆಗೆ ಅದೃಷ್ಟರಾಗಿದ್ದ ಮುಂಚೆ ಕೂಡ ಹೇಳ್ತಾ ಇದ್ದಿದ್ದು ಯಾವುದವರು? ಉಪನಿಷತಂ ಐತರೇಯಂ ವ್ಯಾಖ್ಯಾಂತಂ ಅಂತಲೇ ಹೇಳ್ತಾರೆ. ಅದು ಅತ್ಯಂತ ಪ್ರಿಯ. ಯಾವುದು ಬಹಳ ಸ್ಪಷ್ಟ ಹೇಳ್ತದೋ, ಹೆಚ್ಚು ರಹಸ್ಯ ಹೇಳ್ತದೋ, ಹೆಚ್ಚು ಪ್ರಿಯ. ಆಚಾರ್ಯ ಎಲ್ಲ ಶಾಸ್ತ್ರ ಪ್ರಿಯ, ಎಲ್ಲದೂ ಪ್ರಿಯನೇ. ಅಲ್ಲಿ ವಿಶೇಷ ಅಂತ ಇದೆ, ಅದು ಮುಖ್ಯ. ಅತ್ರ ಗಿರಾಂ ಯದ್ವಾ ಋಗ್ವೇದಖಿಲೇಷು ಓಷ್ಠಾಪಿಧಾನ ಇತ್ಯತಃ ಪೂರ್ವಂ ವಿಷ್ಣೋಃ ಪ್ರಸ್ತುತತ್ವಾದ ಉತ್ತರತ್ರ ಚ ವಕ್ಷ್ಯಮಾಣತ್ವಾದ ಇತ್ಯರ್ಥ. ಅತ್ಯಂತಕ್ಕೆ ಓಷ್ಠಾಪಿಧಾನ ಅನ್ನೋ ಋಕ್ಕೇನು ಬಂದಿದೆ ಆ ಕಾಂಟೆಸ್ಟ್ ಕೂಡ ವಿಷ್ಣುವಿಂದೇ ಆಗಿರೋದ್ರಿಂದ ಕೂಡ ಇನ್ನೊಂದು ಕಾರಣ, ಮೂರನೇ ಕಾರಣ. ಭಗವತೋ ವಾಗೀಶ್ವರತ್ವೇ ಸ್ಮೃತಿಂಚ ಪಠತಿ ಶ್ರೀಯಪತಿ ರೀತಿ. ಅಲ್ಲ, ವಿಷ್ಣು ವಾಗೀಶ್ವರನಾಗ್ತಾರಂತ ಕೇಳಿದರೆ ಸರ್ವೇಶ್ವರ ವಾಗೀಶ್ವರ ಆಗೋದಿಲ್ಲ. ಸರ್ವೇಶ್ವರ ಒಬ್ಬ ರೂಮ್ ಓನರು, ಮನೆ ಓನರ್ ಇದ್ದಾನೆ. ಮನೆ ಓನರು ರೂಮ್ ಓನರಲ್ಲಿ ಮನೆ ಓನರ್ ದೊಡ್ಡವನು, ರೂಮ್ ಓನರ್ ದೊಡ್ಡವನು, ಮನೆ ಓನರ್ ದೊಡ್ಡವನು. ಸೊ ತರ್ವಾತ ಈಶಾವಾಸ್ಯ ವಿಧಂ ಸರ್ವಂ ಅದ್ಮೇ ಅದಕ್ಕೆ ಭಾಗವತ ಇಲಾಖೆ ಕೊಟ್ಟು ಮಾಡಿದರು. ಶ್ರೀಯಪತಿ ಯಜ್ಞಪತಿ ಅಂತ ಕೋಟ್ ಮಾಡ್ತಾ ಎಲ್ಲವೂ ಕೂಡ ವಿಷ್ಣುವಾಚಕ ಅಂತ ಹೇಳೋದಕ್ಕೆ ಶ್ರೀಯಪತಿ ಯಜ್ಞಪತಿ ಜಗತ್ಪತಿ ಗಿರಾಂಪತಿ ಲೋಕಪತಿ ಧರಾಪತಿ ಗಿರಾಂಪತಿ. ಗಿರಾಂಪತಿ ಅಂದ್ರೇನು? ವಾಕ್ಪತಿ ಅಂತ ಅರ್ಥ. ವಾಗೇಶ ವಾಗೀಶ್ವರ ನಾರಾಯಣ ಅಂತ ಅರ್ಥ. ಭಾಗವತ ಕೂಡ ಹೇಳಿದೆ, ತೋರಿಸಿದೆ. ಅತ್ರ ಗಿರಾಂಪತಿ ರೀತಿ ಗೀಷ್ಪತಿ ತ್ವಮುಕ್ತೇ ಪ್ರಕೃತಿ ಪ್ರಕೃತ ಸಿದ್ಧಿ ಕಿಂಚ ವಾಚಸನೇಯೇ ಭಾಗವತಃ ಏವ ವಾಚಸ್ಥಿತ ತ್ವಮುಕ್ತೇ ತಸ್ಯೈವ ಉಷ್ಠಾ ವಿಧಾನ ಇತ್ಯತ್ರ ಪ್ರತಿಪಾದ್ಯತ್ವಮಿತ್ಯಾಹ ಯೋ ವಾಚಿ ಇತಿ. ಚಾಂದೋಗ್ಯದೊಳಗೆ ಕೂಡ ಸ್ಪಷ್ಟವಾಗಿ ಮಾತಿನಲ್ಲಿ ಇದ್ದು ಮಾತನ್ನು ನಿಯಮನ ಮಾಡಿ ಮಾತನ್ನು ಕೊಡೋನು ನಾರಾಯಣ ಅಂತ ಹೇಳಿರೋದ್ರಿಂದ ಆತ ವಾಗೀಶ್ವರ ಅಂತ. ತರ್ಹಿ ಸ್ತ್ರೀಲಿಂಗ ವಿರೋಧ, ಸ್ತ್ರೀಲಿಂಗ ವಿರೋಧ ಬಂತಲ್ಲ ಅಂದರೆ ದ್ವೇಧ ಸಮಾಧಾನವ ಎರಡು ಕಾರಣ ಕೊಡ್ತಾರೆ. ಒಂದು ಕಾರಣ ಏನು? ಸ್ತ್ರೀಲಿಂಗ ಶಬ್ದವಾಚ್ಯತ್ವವಿದೆ. ಇನ್ನೊಂದು ಕಾರಣ ಏನು? ಸ್ತ್ರೀ ರೂಪ ಇದೆ, ಅದಕ್ಕೆ ದ್ವಿಧ ಸಮಾಧಾನ ಮಾಹ ದ್ವೇಧ ಸಮಾಧಾನ ಮಾಹ ಸ್ತ್ರೀಲಿಂಗತ್ವಮಿತಿ. ದೇವ ದೇವತಾ ಇತ್ಯಾದಿವತ್ ಶಬ್ದ ಸ್ವಾಭಾವ್ಯಾದಿತ್ಯರ್ಥ ಸ್ತ್ರೀಲಿಂಗತ್ವಂ ಅಪಿ ಇತ್ಯನ್ವಯ. ಹೀಗೆ ಆ ವಿಷಯ ಸ್ಪಷ್ಟ ಆಯಿತು. ಅರ್ಥ ಆದಮೇಲೆ ಖಂಡಾರ್ಥ, ಇದಿಷ್ಟು ಭಾಷ್ಯಾರ್ಥ ಮಾತ್ರ. ಇಡೀ ಖಂಡಾರ್ಥದಲ್ಲಿ ಏನು ಮಾಡ್ತಾರೆ? ಉಪನಿಷತ್ತಿನ ಎಲ್ಲ ಮಾತಿದ ಅರ್ಥ ಹೇಳ್ತಾರೆ. ಸಂಗತಿಸ್ತು ಭಾಷ್ಯ ಏವ ಅಸ್ಯ ಖಂಡಸ್ಯ ಸ್ಪಷ್ಟ. ಇದರ ಸಂಗತಿಯ ಭಾಷ್ಯದಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಥ ಅನಂತರಂ ಸರ್ವಸ್ಯೈ ಸರ್ವಸ್ಯಾವಾಚ ತತ್ ಸಂಬಂಧಿನಿ ತದ್ವಿಷಯಿಣಿ ಪ್ರಸಿದ್ಧ ಇಯಂ ಉಪನಿಷತ್ ರಹಸ್ಯ ವಿದ್ಯಾ ಯುಜ್ಯತೆ. ಉಪನಿಷತ್ತಂದ್ರೆ ರಹಸ್ಯ ವಿದ್ಯಾ, ಅದರಲ್ಲೂ ಮತ್ತೆ ಉಪನಿಷತ್ತು ಅಂತ ಹೇಳಿದರೆ ಇನ್ನೂ ರಹಸ್ಯ ವಿದ್ಯಾ ಅಂತ. ರಹಸ್ಯಗಳಲ್ಲಿ ರಹಸ್ಯ, ಇತರೆ ಉಪನಿಷತ್ತು ಉಪನಿಷತ್ತು, ಅದರ ಕೆಲವು ಭಾಗಗಳು ಇನ್ನೂ ಉಪನಿಷತ್ತು. ಭಗವದ್ಗೀತೆ ಹೇಳಲಿಲ್ಲ? ಇಡೀ ಭಗವದ್ಗೀತೆನೇ ಭಗವದ್ಗೀತೆ. ಮಧ್ಯ ಕೃಷ್ಣ ಹೇಳ್ತಾನೆ, ಸರ್ವಗುಹ್ಯತಮಂ ಭೂಯ ಶೃಣುಮೇ ಪರಮಂ ವಚಃ. ಇನ್ನೂ ರಹಸ್ಯ ಹೇಳ್ತೇನೆ ಕೇಳು ಅರ್ಜುನ ಅಂತ ಹೇಳ್ತಾನೆ. ಆ ರೀತಿ ಇತರೆಯದು ರಹಸ್ಯ, ಅದರಲ್ಲಿ ಇನ್ನೂ ರಹಸ್ಯ ಅಂದರೆ ಈ ಉಪಾಸನೆಯ ಕ್ರಮ. ವಿದ್ಯಾನಾಮಪಿ ಸರ್ವ ವಾಕ್ ಸಂಬಂಧಿತ್ವಾತ್ ಕಿಂ ಪುನಃ ವಿಶಿಷ್ಯ ಉಚ್ಯತೆ ಇತಿ ಆಶಂಕ್ಯ ಪರಿಹ್ರಿಯತೆ ಸರ್ವಾಹೀತಿ. ಯದ್ಯಪಿ ಇಮಾಹ ಸರ್ವಾಹ ಪೂರ್ವೋಕ್ತಾಹ ಸರ್ವಸ್ಯೈ ವಾಚ ಉಪನಿಷತ ಏವ. ಉಪನಿಷತ್ತಲ್ಲಿ ಏನೇನು ಬಂದಿದೆ ಅದೆಲ್ಲ ಉಪನಿಷತ್ತೆ, ಆದರೆ ಕೆಲವು ವಿಶೇಷವಾದ ರಹಸ್ಯ. ಉಪನಿಷತ್ ಶಬ್ದಕ್ಕೆ ಏನರ್ಥ? ರಹಸ್ಯ ಅಂತ. ರಹಸ್ಯ ಅಂತ ಅರ್ಥ ಹೇಗೆ ಬರುತ್ತೆ? ಉಪನಿಷತ್, ಉಪ ಅಂದ್ರೆ ಹತ್ತಿರ, ನಿಷತ್ ಕುತ್ಕೊಂಡು ಕೇಳೋದು ಅಂತ ಅರ್ಥ. ಗುಟ್ಟು ಹೇಳ್ಬೇಕಾದ್ರೆ ಏನು ಮಾಡ್ತಾರೆ? ಪತ್ರಕರ್ತ ಅಂತ ಹೇಳ್ತಾರೆ. ಅದು ಉಪ ಕಿವಿಯಲ್ಲಿ ಹೇಳಿಬಿಟ್ರೆ ಏನರ್ಥ? ಭಾರಿ ಗುಟ್ಟು. ಹತ್ರ ಕೂಡಿಸ್ಕೊಂಡ್ರೆ ಗುಟ್ಟು, ತುಂಬ ಮೆಲ್ಲಗೆ ಹೇಳಿದ್ರೆ ಇನ್ನೂ ಗುಟ್ಟು. ಕಿವಿಯಲ್ಲೇ ಹೇಳಿಬಿಟ್ರೆ ಇನ್ನೊಬ್ಬರಿಗೆ ಕೇಳಿದಾಗೆ ಅದು ಭಾರಿ ರಹಸ್ಯ ಅಂತ ಅರ್ಥ. ಅದಕ್ಕೆ ರಹಸ್ಯದಲ್ಲಿ ರಹಸ್ಯ ಇದೆ. ಕೆಲವರು ಹತ್ತಿರನೇ ಬರಬೇಡ ಅಂದ್ಬಿಟ್ಟು ಕತೆ ಮುಗಿದೋಯ್ತು. ಕೆಲವರನ್ನ ಇದರಲ್ಲೂ ಕೇಳಬಾರದು ಅಂತ ಹೇಳಿದರೆ ದೂರ ಅಂತ ಅರ್ಥ. ಇದು ದೂರ ಕೇಳಬಹುದು, ಹತ್ರ ಕೇಳಬಹುದು, ಪಕ್ಕದಲ್ಲಿ ಕುದುರನ್ನು ಕೇಳಬಹುದು, ಕಿವಿಯಲ್ಲೇ ಮೆಲ್ಲ ಕೇಳಬಹುದು, ಕಿವಿಯಲ್ಲೇ ಇನ್ನೊಬ್ಬರಿಗೆ ಕೇಳಿಸ್ತ ಅಂತ ಹೇಳೋದು. ಇದು ರಹಸ್ಯ ಅಂತ ಹೇಳೋದಕ್ಕೆ ಅನೇಕ ಕಾರಣಗಳು. ಎಲ್ಲವೂ ರಹಸ್ಯವಾದರೂ ಕೂಡ ಇದೇನಿದು ಪರಮ ರಹಸ್ಯ ಅಂತ. ಅದಕ್ಕೋಸ್ಕರ ಪುನಃ ಒತ್ತಿ ಹೇಳ್ತಾರೆ, ಏ ವಹಿ ಪ್ರಸಿದ್ಧ ತಥಾಪಿ ಇಮಾಮೇವತು ವಿಶೇಷೇಣ. ನೋಡಿ, ಇದನ್ನೇ ವಿಶೇಷೇಣ ಸರ್ವ ವಾಗ್ವಿಷಯಿಣಿ ಉಪನಿಷದಂ ಆಚಕ್ಷತೆ ವೈದಿಕಾಹ. ಈ ಭಾಗವನ್ನು ಎಲ್ಲ ವೈದಿಕರು ಅಂದರೆ ಏನರ್ಥ? ವೇದೋಕ್ತವಾದಂತಹ ವಿಚಾರ ತಿಳಿದವರು, ವೇದೋಕ್ತ ವಿಚಾರವನ್ನು ಹೇಳುವವರು ಇಂಥ ಜ್ಞಾನಿಗಳಿದ್ದಾರಲ್ಲ ಅವರೆಲ್ಲ ಕೂಡ ಹೀಗೆ ಹೇಳ್ತಾರೆ. ವೈದಿಕರಲ್ಲದೇ ಇದ್ದವರು ಯಾರು? ಅವರೆಲ್ಲ ಕೂಡ ಅವೈದಿಕರು ಅಥವಾ ಪಾಖಂಡಿಗಳು ಅಂತ ಕರೀತಾರೆ. ಪಾಖಂಡಿಗ ಹೇಳಿದ್ರೆ ಅವರ ವಿಷಯ ನಮಗೆ ಬೇಕಿಲ್ಲ, ವೈದಿಕರು ಹೇಳ್ತಾರೆ ಅಂತ. ವಿಶೇಷಸ್ಯ ಭಾಷ್ಯೆ ಸ್ಪಷ್ಟೋ ಭವಿಷ್ಯತಿ. ವಿಶೇಷವಾದ ಭಾಷೆಯಲ್ಲೇ ಹೇಳಿಬಿಟ್ಟಿದ್ದಾರೆ. ಪೃಥಿವ್ಯಾ ಸಂಬಂಧಿ ತದ್ ಗತಂ ತನ್ನಾಮಕಂ ರೂಪಂ ಭಗವದ್ರೂಪಂ ಭಗವದ್ರೂಪಂ ಸ್ಪರ್ಶ್ಯಾಹ ಸ್ಪರ್ಶಾಕ್ಷರ ಪ್ರತಿಪಾದ್ಯಂ. ಪೃಥಿವಿ ಶಬ್ದವಾಚ್ಯತ್ವ ಅಂದರೆ ಪೃಥಿವಿ ಗತವಾದ ರೂಪ. ಸ್ಪರ್ಶಾಕ್ಷರ ಪ್ರತಿಪಾದ್ಯತ್ವ ಅಂದರೆ ಸ್ಪರ್ಶಾಕ್ಷರ ದೇವರ ಸ್ಪರ್ಶ ಅಂತಲೇ ಹೆಸರು. ಸ್ಪರ್ಶಾಕ್ಷರಗಳಿಂದ ವಚನ ಅದು. ಸ್ಪರ್ಶಾಕ್ಷರಗಳು ಅಂದರೆ ಯಾವುದು? ಕಾದಯೋ ಮಾಂತಾಹ, ಕಾಕಾ ಕಾಕಾ ಇಂದ ಪ್ರಾರಂಭ ಮಾಡಿ ಪ ಪ ಬ ಭ ಮ, ಎಷ್ಟಕ್ಷರ ಆಯ್ತು ಅಲ್ಲಿಗೆ? ಎಷ್ಟಿವೆ ಅಷ್ಟರಲ್ಲಿ? 25 ಇವೆ. ಒಂದೊಂದು ವರ್ಗದಲ್ಲಿ ಎಷ್ಟಿರುತ್ತೆ? 5 ಇರುತ್ತೆ. 5 ಎಷ್ಟಾಯಿತು? 25 ಅಕ್ಷರಕ್ಕೆ ಏನಂತ ಕರೀತಾರೆ? ಸ್ಪರ್ಶಾಕ್ಷರಗಳು ಅಂತ ಕರೀತಾರೆ. ಆ ಸ್ಪರ್ಶಾಕ್ಷರಗಳಿಂದನೂ ಪರಮಾತ್ಮ ವಾಚನ, ಆದ್ದರಿಂದ ಆತನಿಗೆ ಸ್ಪರ್ಶ ಅಂತ ಹೆಸರು. ಅಗ್ರೇ ರೂಪಮಿತ್ಯಾದಿನಾ ಅಗ್ನೇ ರೂಪಮಿತ್ಯಾದಿನಾ ಏವಂ ಸ್ಪರ್ಶಾದಿ ಪ್ರತಿಪಾದ್ಯಸ್ಯ ಲೋಕಾಧಿಷ್ಠಾನತ್ವ ಮುಕ್ತ್ವ ತತ್ ಸಾರಾದಿ ಅಗ್ರಧಿಷ್ಠಾನ. ಸಾರಾದಿ ಅಗ್ನಿಧಿಷ್ಠಾನ. ಪರಮಾತ್ಮ ಸರ್ವತ್ರ ಇದ್ದರೂ ಕೂಡ ಅಗ್ನಿಯಾದಿಗಳು ವಿಶೇಷ ಸನ್ನಿಹಿತನಾಗಿದ್ದಾನೆ. ಕೆಲವರಲ್ಲಿ ಸನ್ನಿಧಾನ ವಾಯುದೇವರಲ್ಲಿ ಭಾರಿ ಸನ್ನಿಧಾನ ಇಟ್ಟಿದ್ದಾನೆ ಪರಮಾತ್ಮ. ಎಲ್ಲರಲ್ಲೂ ದೇವರ ಸನ್ನಿಧಾನ ಇದೆ. ಸಾತ್ವಿಕರಲ್ಲಿ ಜಾಸ್ತಿ ಇರುತ್ತೆ, ಹಾಗೆ ಸರಿನ ಬೆಳೀತಾ 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 ಹೋಗುತ್ತೆ. ಜ್ಞಾನಿಗಳಲ್ಲಿ ಹೆಚ್ಚು, ಅದರಲ್ಲೂ ಕೂಡ ಟಿಪ್ಪಣಿಕಾರರಲ್ಲಿ ಜಾಸ್ತಿ, ಟೀಕಾಗ ಇನ್ನೂ ಜಾಸ್ತಿ, ಭಾಷ್ಯಕಾರರಲ್ಲಿ ಭಾರಿ ಭಾರಿ ಜಾಸ್ತಿ. ಸೂತ್ರಕಾರ ತಾನೇ ಸನ್ನಿಧಿ ಅಂತ ಹೇಳಬಾರ್ದು, ಏನಲ್ಲಿ ತಾನೇ ಪರಮಾತ್ಮ. ಹೀಗೆಲ್ಲ ಸನ್ನಿಧಾನ ಜಾಸ್ತಿ ಆಗೋದ್ರಿಂದ ಅಲ್ಲಿ ಭಕ್ತಿ ಜಾಸ್ತಿ ಮಾಡಬೇಕು. ಎಲ್ಲೆಲ್ಲಿ ಸನ್ನಿಧಾನ ಜಾಸ್ತಿ ಇರುತ್ತೋ ಅಲ್ಲಿ ಏನು ಮಾಡ್ತಾರೆ, ಒಂದು ಬಿಸಿಲೋಟದಲ್ಲಿ ಕೊಟ್ಟು ಹಾಲು ಕೊಟ್ಟಿದ್ದಾರೆ ತಿಳ್ಕೊಬೇಡ, ಮುಟ್ತಾನೆ ಬಿಸಿ ಇರುತ್ತೆ, ಅದ್ರ ಪಕ್ಕದಲ್ಲಿ ಬೆಂಕಿ ಇದೆ, ಇದೇನು ಮಾಡ್ತಾನೆ ಸ್ವಲ್ಪ ತಾದ್ರೆ ಮುಟ್ತಾನೆ. ಅವನೇನು ಗೊತ್ತಾಗಿದೆ, ಈಗ ಈಗ ಬಿಸಿ ಇರೋದಿರೋದು, ಬೆಂಕಿ ಸ್ವಲ್ಪ ತಾದ್ರೆ ಮತ್ತೆ ಇಟ್ಟರೆನೇ ಇರುತ್ತದೆ, ಹಾಗೆ ಇರುತ್ತೆ, ಬೆಂಕಿ ತಣ್ಣಗಾಗೋದಿಲ್ಲ. ಈ ಪಾತ್ರೆ ಏನಾಗುತ್ತೆ ಅಂದರೆ ಸನ್ನಿಧಾನ ಹೋಗಿಬಿಡುತ್ತೆ ಅಂತ. ಈ ಸನ್ನಿಧಾನ ಏನಾಯ್ತಿದೋ ಹೊರಟೋಯ್ತು, ಅಗ್ನಿ ಸನ್ನಿಧಾನ ಇತ್ತು ಹೊರಟೋಯ್ತು, ಆದ್ರೆ ಅಗ್ನಿಯಲ್ಲಿ ಮಾತ್ರ ಯಾವಾಗಲೂ ಇರುತ್ತೆ. ಆ ರೀತಿಯಲ್ಲಿ ಅಗ್ನಿ ಸಂಪರ್ಕ ಬಂದಿದ್ದಕ್ಕೆ ಹೊರಟೋಯ್ತು, ಅಗ್ನಿ ಆಗಿದ್ದಕ್ಕೆ ಹೋಗೋದೇ ಇಲ್ಲ. ಅದಕ್ಕೆ ಬರೀ ವೇದವ್ಯಾಸ ಆದ ರೂಪಗಳು ಸಾಕ್ಷಾತ್ ರೂಪಗಳು, ಆಚಾರ್ಯ ಮಂದ್ರ ಆದರೆ ನಿತ್ಯ ಸನ್ನಿಧಾನ, ನಿತ್ಯ ಸನ್ನಿಧಾನ. ಕೆಲವರಲ್ಲಿ ವಿಶೇಷ ಸನ್ನಿಧಾನ, ಕೆಲವರಲ್ಲಿ ಒಮ್ಮೊಮ್ಮೆ ಸನ್ನಿಧಾನ, ಬಲರಾಮ ದೇವರಲ್ಲಿ ಒಮ್ಮೊಮ್ಮೆ ಆವೇಶ ಮಾಡ್ತಿದ್ರಲ್ಲ ಹಾಗೆ. ಅದೆಲ್ಲ ವ್ಯತ್ಯಾಸ ತಿಳ್ಕೊಂಡ್ರೆ ಲೋಕದಲ್ಲಿ ನಡೀತಿರೋದೆಲ್ಲ ಶಾಸ್ತ್ರದ್ದೇ, ಅನುಸಂಧಾನ ಮಾಡ್ಕೊಂಡ್ರೆ ಆಯ್ತಷ್ಟೇ. ತಥಾಚ ಶ್ರುತಿ ಪ್ರಜಾಪತಿ ಲೋಕಾನ್ ಅಭ್ಯತಪತ್ ತೇಷಾಂ ತಪ್ತಾನಾಂ ರಸಾನ್ ಪ್ರಾವಹತ್ ಅಗ್ನಿಂ ಪೃಥಿವ್ಯಾಹ ವಾಯುಂ ಅಂತರಿಕ್ಷಾತ್ ಆದಿತ್ಯಂ ದಿವಃ ಏತಾ ತಿಸ್ರೋ ದೇವತಾಃ ಅಭ್ಯತಪತ್ ತಾಸಾಂ ತಪ್ಯಮಾನಾನಾಂ ರಸಾನ್ ಪ್ರಾಪೃಹತ್ ಅಗ್ನೇ ರುಚಃ ವಾಯೋಹೋ ಯಜುಂಷಿ ಸಾಮಾನಿ ಆದಿತ್ಯಾದಿತಿ. ಪರಮಾತ್ಮ ಈ ರೀತಿಯಲ್ಲಿ ಪ್ರಜಾಪತಿ ಲೋಕಾನ್ ಅಭ್ಯತಪತ್, ಪರಮಾತ್ಮ ಲೋಕದ ಕಲ್ಯಾಣಕ್ಕೋಸ್ಕರ ವೇದವಾಕ್ಯಗಳನ್ನು ಕೊಟ್ಟ, ಮತ್ತು ಆಯಾ ಶಬ್ದವಾಚ್ಯತ್ವವನ್ನು ಆಯಾ ದೇವತೆಗಳಿಗೆ ಒಂದು ಲಿಮಿಟೆಡ್ ಸೆನ್ಸಲ್ಲಿ ಕೊಟ್ಟ. ಅದೇ ರೀತಿಯಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದವನ್ನು ಅಭಿವ್ಯಕ್ತಿಗೊಳಿಸಿದ, ಅದರಲ್ಲೂ ಕೂಡ ಪ್ರತಿಯೊಂದು ಹೇಳ್ತಾ, ಏತಾಸ್ತಿ ಸ್ತ್ರೋಹೋ ದೇವಾನ ತಾಸಾಂ ತಪ್ಯಮಾನಾನಾಂ ರಸಾತ್ ಪ್ರಾವೃತ ಅಗ್ನೇ ರುಚಃ. ಅಗ್ನಿಯಿಂದ ರುಖಗಳು ಬಂದವು, ಅದಕ್ಕೆ ಅಗ್ನಿಮೇಳೆ ಅಂತಲೇ ಶುರುವಾಗೋದು. ಋಗ್ವೇದ ಶುರುವಾಗಬೇಕಾದ್ರೆ ಯಾತಕ್ಕೆ ಇದ್ರೆ ಸ್ವಾರಸ್ಯ, ಅಗ್ನಿಯಿಂದ ವಿವೃತವಾಗಿದ್ದರಿಂದ ಅಗ್ನೇ ರುಚಃ. ವಾಯೋಹೋ ಯಜುಂಷಿ, ಯಜುರ್ವೇದವನ್ನೆಲ್ಲ ಯಾರಿಂದ ಬಂತು, ವಾಯುವಿನಿಂದ ಬಂತು. ಎಲ್ಲ ಮುಖ್ಯವಾಯುದೇವರಿದ್ದಾರೆ, ಇವರೆಲ್ಲ ಅವಾಂತರ, ಮುಖ್ಯವಾಯುದೇವರಿಂದ ಎಲ್ಲರೂ ಬಂದಿರೋದು. ಸಾಮಾನ್ಯಾದ ಆದಿತ್ಯಾದಿ, ಮತ್ತು ಸಾಮಾನ್ಯದಿಂದ ಸಾಮವೇದ ಎಲ್ಲ ಸೂರ್ಯನಿಂದ ಬಂತು ಅಂತ ಹೇಳ್ತಾರೆ. ಅವರು ಅಂದರೆ ಮುಖ್ಯವಾಗಿ ಬಂದಿರೋದು ದೇವರಿಂದ, ಆಮೇಲೆ ಲಕ್ಷ್ಮಿಯಿಂದ, ಆಮೇಲೆ ಬ್ರಹ್ಮವಾಯುಗಳಿಂದ, ಕೆಲವು ಮಾತ್ರ ಅವರಿಂದ, ಕೆಲವು ಕೆಲವರಿಂದ ಅಂದರೆ ಬಂದಿದ್ದು ಅವರಿಂದನೇ, ಆ ಪೋರ್ಷನ್ ಮಾತ್ರ ಇವರಿಂದ ಹೊರಗೆ ಬಂತಷ್ಟೆ. ಒಂದು ಪುಸ್ತಕನ ಇನ್ನೊಬ್ರು ಯಾರು ಪ್ರಿಂಟ್ ಮಾಡಿಸಿದ್ರೆ ಹೇಗೋ ಹಾಗೆ, ಪ್ರಿಂಟ್ ಮಾಡಿಸಿದ ಮಾತ್ರಕ್ಕೆ ಏನಾಗೋದಿಲ್ಲ, ಅವರು ಆಥರ್ ಆಗೋದಿಲ್ಲ, ಗೊತ್ತಾಯ್ತಾ. ಆಥರ್ರೇ ಮಾಡಿ ಒಂದು ಪ್ರಿಂಟ್ ಮಾಡಿಸ್ಬಿಟ್ಟಿದ್ದಾನೆ ತಿಳ್ಕೊಂಬಿಡೋಣ, ಸಾರಾವರು ಎಷ್ಟು ಆಗೋಗುತ್ತೆ, ಯಾರಿಗೋ ಪುಸ್ತಕ ಸಿಗುತ್ತೆ ಅವ್ರು ಪ್ರಿಂಟ್ ಮಾಡಿಸ್ತಾರೆ. ಪ್ರಿಂಟರ್ ಇವರಾದರೂ ಕೂಡ ಆಥರ್ ಮಾತ್ರ ಯಾರು, ಆಥರ್ ಹೆಸರು ತಾನೇ ಹಾಕೋಬಿಟ್ರೆ ಇವನು ಕೃತಿ ಚೌರ ಅಂತ ಕರೀತಾರೆ ಅಷ್ಟೇ, ಕೃತಿ ಚೌರಿ ಅದು. ಆದರೆ ಆಥರ್ ಹೆಸರು ಅದೇ ಇರುತ್ತೆ, ಪ್ರಕಾಶಕರು ಬದಲಾಗ್ಬೋದು, ರೀಪ್ರಿಂಟ್ ಆಗೋದು, ರೀಪಬ್ಲಿಷ್ ಆಗೋದು. ಪ್ರಿಂಟ್ಗಿಂತ ಪಬ್ಲಿಷ್ ಅನ್ನೋದು ಬಹಳ ಮುಖ್ಯವಾದ ಪದ. ಋಷಿಗಳು ಲುಪ್ತವಾದ ವೇದವಾಕ್ಯಗಳನ್ನು ಕೆಲವೊಮ್ಮೆ ಮತ್ತೊಮ್ಮೆ ಪ್ರಕಾಶಕ್ಕೆ ತರ್ತಾರೆ, ಅವ್ರ ಹೆಸರು ಬರುತ್ತಾರೆ. ಆದರೆ ಮೊದಲು ಮಾಡಿದವರು ಇದ್ದೇ ಇದ್ದಾರೆ, ಆ ಸ್ಟೇಜಲ್ಲಿ ಇವ್ರ ಹೆಸರು ಅಷ್ಟೇ. ಎಲ್ಲೆಲ್ಲಿ ನಾವು ವೇದ ಇದೆ ಅಂತ ತಿಳ್ಕೊಬೇಡ, ಎಲ್ಲದಕ್ಕೂ ಋಷಿ ಯಾರು ಅಂತ ಹೇಳಬೇಕು, ನಾರಾಯಣ ಮುಂದೋಗಿದ್ದ ಅಷ್ಟೇ. ಮಧ್ಯೆ ಮಧ್ಯೆ ಋಷಿಗಳು, ಸಣ್ಣ ಪುಟ್ಟ ಋಷಿಗಳು ಬರ್ತಾರೆ, ವಾಯುದೇವರು ಎಲ್ಲದಕ್ಕೂ ಇದ್ದಾರೆ, ಬ್ರಹ್ಮದೇವರು ಎಲ್ಲದಕ್ಕೂ ಇದ್ದಾರೆ, ಉಳಿದವರು ಪಾರ್ಟ್ಲಿ ಇರ್ತಾರೆ ಅಷ್ಟೇ. ಮನೆ ಬಾಡಿಗೆ ಕೊಟ್ಟಾಗ ಇರೋಷ್ಟು ದಿವಸ ಅವ್ರ ಹೆಸರು ಅಷ್ಟೇ, ಬಿಟ್ಟ ಮೇಲೆ ಅವರಿಲ್ಲ, ಈಗ ಓನರ್ ಹೆಸರು ಅಷ್ಟೇ, ಅಥವಾ ಬಂದವರ ಹೆಸರು. ಓನರ್ಶಿಪ್ ಮಾತ್ರ ದೇವರದೇ ಯಾವಾಗಲೂ. ಈಶಾವಾಸ್ಯ ಮಿದಂ ಸರ್ವ ತಸಾದ್ ಪ್ರಾವೃಹತ್ ಅಗ್ನೇ ರುಚೋ ವಾಯೋರ್ಯಜೋಂಷಿ ಸಾಮಾನ್ಯ ಸಾಮಾನ್ಯ ಆದಿತ್ಯಾದಿತಿ ಏವಂ ಸ್ಪರ್ಶಾದಿ ಪ್ರತಿಪಾದ್ಯಾನಾಂ ಅಧಿದೈವಂ ಅಧಿಷ್ಠಾನ ಮುಕ್ತ್ವ. ಅಧಿದೈವಂ ಅಂದರೆ ದೇವತೆಗಳು, ಅಧಿಷ್ಠಾನ ಅಂದರೆ ಅಗ್ನಿ ಮೊದಲಾದ ಪದಾರ್ಥಗಳು, ಅಧ್ಯಾತ್ಮ ಅಂದರೆ ಒಳಗಿರತಕ್ಕಂಥ ವಾಚ್ಯವಾದ ಅರ್ಥ. ಅಧಿಷ್ಠಾನ ದ್ವಯ ಮುಚ್ಚತೆ ಚಕ್ಷುಷೋ ರೂಪಮಿತ್ಯಾದಿ ವಿದ್ಯಾ ವಿಷಯ ವಿದ್ಯಾ ವಿದ್ಯಾಧಿಕ್ಯ ಸಂಪಾದಿಕ ವಿದ್ಯಾ ಉಚ್ಯತೆ ಅಥಿ ವಿದ್ಯಾಧಿಕ್ಯ ಸಂಪಾದಿಕ. ಇವತ್ತು ಬಿ ಎಸ್ ಸಿ ಓದ್ದ ಗ್ರಾಜ್ಯುಯೇಟ್, ಎಮ್ ಎಸ್ ಸಿ ಓದ್ದ, ಏನು ಬಂತಲ್ಲೀಗ ವಿದ್ಯಾಧಿಕ್ಯ ಬಂತಾಗ, ಗೊತ್ತಾಯ್ತಾ. ಇಬ್ಬರು ಓದಿದ್ದಾರೆ, ಬಟ್ ಇಬ್ಬರಲ್ಲಿ ತಕ್ಷಣ ಏನಂತ ಹೇಳ್ತೀವಿ, ವಿದ್ಯಾಧಿಕ್ಯ ಇದೆ ಅಂತ ಹೇಳಿಬಿಡ್ತಾರೆ. ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಏನಿದೆ, ವಿದ್ಯಾಧಿಕ್ಯ ಇದೆ. ಆ ಅರ್ಥದಲ್ಲಿ ಹೆಚ್ಚೆಚ್ಚು ಜ್ಞಾನ ಬರಬೇಕು ಅಂತಿದ್ದರೆ ರುಕ್ಕನ ಜಪ ಮಾಡಬೇಕು. ವಿದ್ಯಾಂತರಾರಂಭೆ ಅಥ ಶಬ್ದ ಇಯಂ ಬ್ರಹ್ಮ ಬ್ರಹ್ಮಾದಿತನುರ್ದೈವೀ ದೇವಸ್ಯ ವಿಷ್ಣೋ ವೀಣಾ ಭವತಿ ಖಲು ಪ್ರಸಿದ್ಧಂ. ಅನುಸಂಧಾನದ ರೀತಿ, ಬ್ರಹ್ಮಾದಿ ಎಲ್ಲ ದೇವತೆಗಳ ದೇಹಗಳು ಕೂಡ ವೀಣೆ ಇದ್ದಂತೆ. ಯಾಕೆ, ವೀಣೆಯಿಂದ ಏನು ಬರುತ್ತೆ, ನಾದ ಬರುತ್ತೆ. ನಮ್ಮ ದೇಹದಲ್ಲಿ ಪರಮಾತ್ಮ ಜಿಫೆ ಇಟ್ಟಿದ್ದಾನೆ, ಉಚ್ಚಾರಣೆ ಮಾಡೋ ಶಕ್ತಿ ಇಟ್ಟಿದ್ದಾನೆ, ನಾದ ಬರೋದು ಗೊತ್ತಾಯ್ತಾ. ಸರಿಯಾಗಿ ವೇದಕೋಶ ಇತ್ಯಾದಿ ಮಾಡಿದರೆ ಯಾವ ವೀಣೆಗಿಂತ ಚೆನ್ನಾಗಿ ಕೇಳಿಸುತ್ತೆ ಗೊತ್ತಾಯ್ತಾ. ಅದು ಸರಿಯಾದ ರೀತಿಯಲ್ಲಿ ಶಬ್ದೋಚ್ಚಾರಣೆ ಮಾಡಿದಾಗ ಅಷ್ಟು ಮಾಧುರ್ಯ ಇರುತ್ತೆ. ಸೊ ವೀಣಾಧ್ವನಿ ಬಂದ ಬರಲಿಲ್ಲ ಈಗ, ಅದಕ್ಕೆ ದೇಹ ವೀಣೆ. ವೀಣೆಯಿಂದ ನಾದ ಹೇಗೆ ಬರುತ್ತೋ, ನಮ್ಮ ದೇಹದಲ್ಲಿ ಬಾಯಿ, ಬಾಯಿಯಿಂದ ಉಚ್ಚಾರಣೆ ಬರೋದ್ರಿಂದ ಇದು ವೀಣೆ ಇದ್ದ ಹಾಗೆ ಅದನ್ನೇ ಮುಂದುವರಿಸ್ತಾರೆ. ಮಾನುಷಿ ವಿಹಿ ವೀಣಾ ವೀಣೇತಿ ಪ್ರಸಿದ್ಧ ಕಥಂ. ಈ ವೀಣೆ ಎಂಬುದು ಹೊರಗಿನ ವೀಣೆ, ನಿಜವಾದ ವೀಣೆ ಅಂದರೆ ದೇಹವೇ ವೀಣೆ ಅಂತ ಕರೆದು. ಮಾನುಷೀಹಿ ವೀಣ, ಅದು ಮನುಷ್ಯ ವೀಣ, ಇದು ದೇಹವೇ ವೀಣ. ಪ್ರಸಿದ್ಧ ಕಥಂ ಬ್ರಹ್ಮಾದಿ ತನುರ್ವೀಣ ಇತ್ಯತಃ ಶಿರಸಿ ಚಮಸ ಶಬ್ದವತ್ ದೈವ ವೀಣ ಸಾದೃಶ್ಯಾತ್ ಮಾನುಷ್ಯಾಂ ವೀಣಾಯಾಂ ವೀಣಾ ಶಬ್ದ ಇತಿ ಭಾವೇನ ಉಚ್ಯತೆ ತದನಕೃತಿ ರೀತೀ. ಈ ವೀಣೆಗಳೆಲ್ಲ ಸ್ಮಾಲ್ ಪೀಸಸ್ ಅಷ್ಟೇ. ನಿಜವಾದ ವೀಣೆ ಅಂದರೆ ದೇಹನೇ ಅಂತ ಕರೆದು. ನಿಜವಾದ ವೀಣೆ ಅಂದರೆ ದೇಹ, ನಿಜವಾದ ನಾದ ಅಂದರೆ ಭಗವಂತನ ಸ್ತೋತ್ರ. ಅಸೌ ಮಾನುಷಿ ವೀಣಾ ತಾಂ ದೈವೀಂ ವೀಣಾಂ ಅನುಕರೋತೀತಿ ತದನುಕೃತಿ ತತ್ಸಾದೃಶ್ಯವತಿ ಇತ್ಯುಕ್ತಂ ಸಾದೃಶ್ಯಂ ವಿವಿಚ್ಯ ಉಚ್ಯತೆ ಯಥಾ ಅಸ್ಯಾ ಇತ್ಯಾದಿನ. ಇಲ್ಲಿಂದ ಮಾತು ಬಂದ್ರೆ ತಾನೇ ವೀಣೆಗೆ ಅರ್ಥ ಆಗೋದು. ವೀಣೆ ನುಡಿಸ್ಬೇಕೀಗ, ನುಡಿಸ್ಬೇಕಾದ್ರೆ ಏನು ಮಾಡೋದು, ಹಾಡು ನುಡಿಸ್ಬೇಕಾಗಿದೆ. ಹಾಡು ಮನಸ್ಸಲ್ಲಿ ಹೇಳ್ಕೋತ ನುಡಿಸ್ತಾ ಹೋಗ್ತಾರೆ, ಹೋಗ್ತಾನೆ ಅವಾಗ ಏನು ಬರುತ್ತೆ, ನಾದ ಬರೋದು. ಸೊ ಮೊದಲು ಎಲ್ಲಿಂದ ಬಂತು ನಾದ, ಅದು ಇಲ್ಲಿಂದ ಬಂತು, ಆಮೇಲೆ ವ್ಯಕ್ತ ಆಗ್ತಾ ಇದೆ ಅಷ್ಟೇ. ಸ್ಪೀಕರಿಂದ ಮಾತು ಬರೋದಿಲ್ಲ, ಮಾತು ಬಂದು ಸ್ಪೀಕರ್ ಏನು ಮಾಡುತ್ತೆ ಅದನ್ನ ಏನಾದ್ರೂ ಡೆಲಿವರ್ ಮಾಡುತ್ತೆ ಅಷ್ಟೇ, ಮಾತು ಬರೋದು ಅಲ್ಲಿಂದ. ಸೊ ವೀಣೆಯಲ್ಲಿ ಏನೇ ಬಂದರೂ ಕೂಡ ಮೊದಲು ದೇಹ, ಅದು ವೀಣೆ, ಅದರಲ್ಲಿ ಬಾಯಿ, ಅದರಿಂದ ಬರೋ ಶಬ್ದ ವೀಣೆಯಿಂದ ಕಾಣೋದ್ರಿಂದ ಮುಖ್ಯ ವೀಣೆ ಯಾವುದು, ದೇಹನೇ ವೀಣೆ. ಆಸ್ಯಾಹ ದೈವಿ ವೀಣಾಯಾಹ ಶಿರೋ ಯಥಾ ಏವಂ ಅಮುಷ್ಯ ಮನುಷ್ಯ ವೀಣಾಯಾಹ ಶಿರಹ. ಅಲ್ಲಿ ವೀಣೆಗೆ ಹೇಗೆ ಶಿರಸ್ ಕಂಡ ಕಾಣುತ್ತೆ, ನಮ್ಮ ಶಿರಸ್ಸು ಹಾಗೆ ಇದೆ. ವೀಣಾಂ ಅನುಕರೋತಿ ತದನುಕೃತಿ ತತ್ ಸಾದೃಶ್ಯವತಿ ಇತ್ಯುಕ್ತಂ ಸಾದೃಶ್ಯಂ ವಿವಿಚ್ಯ ಉಚ್ಯತೆ ಯಥಾ ಅಸ್ಯಾ ಇತ್ಯಾದಿನ. ಅಸ್ಯಾಹ ದೈವಿ ವೀಣಾಯಾಹ ಶಿರೋ ಯಥಾ ಏವಂ ಅಮುಷ್ಯ ಅಮುಷ್ಯ ಮನುಷ್ಯ ವೀಣಾಯಾಹ ಶಿರಹ ಶಿರ ಶಿಖರಂ. ಶಿರ ಅಂದರೆ ಶಿಖರ. ಅಂಬಣಂತು ಉದರಸ್ತುತ್ಯೋ ಮಧ್ಯಭಾಗ. ಅಂಬಣ ಅಂದರೆ ಮಧ್ಯಭಾಗ, ಶಿರ ಅಂದರೆ ಶಿಖರ ಭಾಗ, ವಾದನಂ ಅಂದರೆ ಶಲಾಕ, ಶಲಾಕ ಅಂದರೆ ತಂತಿಗಳು. ಯಥಾ ಅಂಗುಲಯ ತಥಾ ತಂತ್ರಯ, ಅಂಗುಲಿಗಳಿದ್ದ ಹಾಗೆ ತಂತಿಗಳಿವೆ. ಯದ್ವಾ ಯಥಾ ತಂತ್ರಯ ತಥಾ ಅಂಗುಲಯ ಇತಿ ಯಥಾಶ್ರುತಂ ಯೋಜ್ಯಂ. ಪರಸ್ಪರ ಸಾಮ್ಯಂ ಉಪಪಾದಯಿತುಂ ಮನುಷ್ಯ ವೀಣಾಯಾಹ ದುಷ್ಟಾಂತತ್ವೋಕ್ತಿ. ಮನುಷ್ಯ ವೀಣೆಗೆ ದುಷ್ಟಾಂತ ಯಾತಕ್ಕೆ ಕೊಟ್ಟರು ಅಂದರೆ ಆ ವೀಣೆಯ ಸಾದೃಶ್ಯ ನಮ್ಮ ದೇಹಕ್ಕಿದೆ ಅಂತ ಹೇಳೋದಕ್ಕೋಸ್ಕರ, ವೀಣೆಯ ಸಾದೃಶ್ಯ ನಮ್ಮ ದೇಹಕ್ಕಿದೆ ಅಂತ ಹೇಳೋದಕ್ಕೋಸ್ಕರ ಆ ರೀತಿ ಕೊಟ್ಟರು. ಯಥಾ ಶಾದೇವ ವೀಣಾಯಾಹ ಸ್ವರಾಹ ಅಚ್ಚುವರ್ಣಾಹ. ಸ್ವರಾಹ ಅಂದರೆ ಅಚ್ಚುವರ್ಣಗಳು. ಅಚ್ಚುವರ್ಣಗಳು ಅಂದರೆ ಏನು, ಆಯಿಂದ ಅವುವರೆಗೂ ಇದೆಯಲ್ಲ, ಅವನೇನಂತಾರೆ ಸ್ವರ, ಆಯಿಂದ ಅವುವರೆಗೂ ಸ್ವರಗಳು. ಅವನ್ನೋದು ಅಮ್ಮ ಅನ್ನೋದೇನು ಅನುಸ್ವಾರ, ಅಹಂಬದೇನು ವಿಸರ್ಗ, ಕಾಯಿಂದ ಉಳಿದೆಲ್ಲ ಏನವು ವ್ಯಂಜನಗಳು, ಅದರಲ್ಲಿ ಸ್ಪರ್ಶ ಮೊದಲಾದ ಮತ್ತೆ ಸಬ್ ಕ್ಲಾಸಿಫಿಕೇಶನ್. ಇದು ವರ್ಣಗಳ ವಿಭಾಗ ಇದು. ಅದನ್ನು ಹೇಳೋದಕ್ಕೇನೆ ಅಚ್ಚುಗಳು ಅಂದರೆ ಅವು. ಅದು ಅಚ್ಚ ಸಂಧಿ ಅಂದರೆ ಏನರ್ಥ, ಸ್ವರ ಸಂಧಿ ಅಂತ. ಇದು ಉದಾತ್ತಾದ ಯೋವ ಏವ ಮಮುಷ್ಯ. ಸ್ವರ ಶಬ್ದಕ್ಕೆ ಒಂದರ್ಥ ಅಚ್ಚುಗಳು ಅಂತ, ಇನ್ನೊಂದು ಅರ್ಥ ಏನು ಉದಾತ್ತ ಅನುದಾತ್ತ ಸ್ವರಿತ ಇನ್ನೊಂದು ರೀತಿ ಅರ್ಥ. ಸ್ವರ ಅಂದರೆ ಎರಡರ್ಥದಲ್ಲಿ ಸ್ವರ, ಒಂದು ಸ್ವರ ಅಂದರೆ ಸ್ವರ ಅಚ್ಚ ವರ್ಣಗಳು, ಇನ್ನೊಂದು ಸ್ವರ ಅಂದರೆ ಉಚ್ಚಾರಣೆಯ ಕ್ರಮ ಗೊತ್ತಾಯ್ತು. ಉದಾತ್ತ ಅನುದಾತ್ತ ಸ್ವರಿತ ಮೂರು ಸ್ವರಗಳು, ಆಮೇಲೆ ಪ್ಲುತ, ಈ ನಾಲ್ಕು ಸ್ವರಗಳಿರೋದು. ಸ್ವರಹ ಷಡ್ ಚ, ಇನ್ನೊಂದು ಸಂಗೀತ ಸ್ವರ ಬಂದುಬಿಟ್ರೆ ಸರಿಗಮ ಪದ ನಿಸ ಇದೆಯಲ್ಲ, ಆ ಏಳು ಸ್ವರಗಳು. ಆ ಸ್ವರಗಳು ಬೇರೆ, ಈ ಸ್ವರಗಳು ಬೇರೆ. ಅಪಿ ಸ್ವರಾಹ ಷಡ್ಜ ಮಧ್ಯಮಾದಿ ಸ್ವರಾಹ ಅಚ್ಚುವರ್ಣ ವ್ಯಂಜಕಾಹ ಉದಾತ್ತಾದಿ ವ್ಯಂಜಕಾ ವಾ ಸ್ವರ ಅಧ್ವನಿ ವಿಶೇಷಾಶ್ಚ ಇತ್ಯರ್ಥ. ಈಗ ಸ್ವರಗಳಲ್ಲಿ ಎಷ್ಟು ವೆರೈಟಿ ಇದೆ ನೋಡಿ ಅಂತ ಹೇಳಿದ್ದಾರೆ. ಮುಖ್ಯವಾಗಿ ಸ್ವರ ಶಬ್ದಕ್ಕೆ ನಾರಾಯಣ ಅಂತ ಅರ್ಥ. ಅದು ಹೇಳಿದ್ದಾರೆ ಹೇಗೆ ಅಂತ ಹೇಳಿ, ಸ್ವರ ಅಂದರೆ ನಾರಾಯಣ ಅಂತ ಅರ್ಥ ಹೇಗೆ ಬರುತ್ತೆ, ಸ್ವ ರ ಸ್ವ ಅಂದರೆ ಸ್ವಸ್ಮಿನ್ನೇವ ರಮತೆ ಇತಿ ಸ್ವರ, ಪರಮಾತ್ಮ ಸ್ವರತ, ಮಹಾಲಕ್ಷ್ಮಿನೂ ಬೇಕಿಲ್ಲ. ಅದಕ್ಕೆ ದೇವರಿಗೆ ಏನಂತ ಹೆಸರಿದೆ, ಸ್ವರ ಸ್ವರ ಅಂತ ಹೆಸರಿದೆ, ಅದು ದೇವರ ಹೆಸರಾಯ್ತಾಗ. ಈ ನೋಡಿದರೆ ಈ ಸ್ವರಗಳು ಬೇರೆ. ನಮಗೆ ಸ್ವರ ಅಂದರೆ ಸಂಗೀತವ್ರ ಸ್ವರ ಅಂದರೆ ಸರಿಗಮ ಪದ ನಿಸ, ವೇದಾಧ್ಯಯನ ಮಾಡೋರು ಸ್ವರ ಅಂದರೆ ಉದಾತ್ತ ಅನುದಾತ್ತಾದಿಗಳು, ಉಳಿದ್ರೆ ವ್ಯಾಕರಣದವರ ಸ್ವರ ಅಂತ ಕೇಳಿದರೆ ಅಕಾರದಿಂದ ಔಕಾರದವರೆಗೂ ಸ್ವರ ವ್ಯತ್ಯಾಸ ಆಗುತ್ತೆ. ಇನ್ನು ಸ್ವರ ಹೋಗಿದೆ ಬರೀ ಧ್ವನಿ, ಸ್ವರ ಹೋಗಿಬಿಟ್ಟಿದೆ ಧ್ವನಿ ಅದು. ಇಲ್ಲಿ ಸ್ವರ ಅಂದರೆ ವೇದ ವಿಧುವರ್ಗ ಸ್ವರ ಅಂದರೆ ನಾರಾಯಣ. ಈಗ ಎಷ್ಟು ವೆರೈಟಿಯಲ್ಲಿ ಉಪಯೋಗಿಸ್ತಾರೆ ಅದು, ಆಯಾ ಫೀಲ್ಡಲ್ಲಿ ಇದ್ದವರಿಗೆ ಅದು ತಕ್ಷಣ ಹೊಡೆಯುತ್ತೆ. ಯಥಾ ದೈವಿ ವೀಣಾಯಾಹ ಸ್ಪರ್ಶಾಹ ಸಂಬಂಧಾಹ ನ ಉದನಾದಿ ಲಕ್ಷಣಾಹ ಸ್ಪರ್ಶ ಸಂಹಿತ ವರ್ಣಾವಾ ಏವ ಮಸ್ಯಾಹ ಮಾನುಷ ವೀಣಾಯಾಹ ಸ್ಪರ್ಶಾಹ ತಂತ್ರೀನ್ ತಂತ್ರೀಷು ಉನ್ನಮನ ಅವನಮನಾದಿ ಹೇತುಭೂತಾಹ. ಉನ್ನಮನ ಅವನಮನ ಅಂದ್ರೇನು? ಉನ್ನಮನ ಅಂದರೆ ಜ್ವರ ಎತ್ತಿಸಿ ಹೇಳೋದು, ಅವನಮನ ಅಂದರೆ ತಗ್ಗಿಸಿ ಹೇಳೋದು, ಅವನಮನ ಚಿಕ್ಕದು ಮಾಡೋದು, ದೊಡ್ಡದು ಮಾಡೋದು. ಇವಾಗ ಸ್ವರ ವಿಶೇಷ ಅಂಗುಲಿ ಅದೇ ರೀತಿ ಬಾರಿಸ್ಬೇಕಾದ್ರೂ ಕೂಡ ಏನು ಮಾಡ್ತಾರೆ, ಯಾವ ವರ್ಣ ಬೇಕೋ ಆ ರೀತಿ ಬಾರಿಸ್ತಾ ಹೋಗ್ತಾರೆ. ಅಂಗುಲಿ ಸಂಬಂಧ ಸ್ಪರ್ಶ, ಅದು ಮುಟ್ಟಿದಾಗ ಮಾತ್ರ ಬರೋದು, ವೀಣ ಮುಟ್ಟಿದಾಗ ಮಾತ್ರ ಶಬ್ದ ಬರುತ್ತೆ, ಅದು ಸ್ಪರ್ಶ, ಸ್ಪರ್ಶವಾದ ಮಾತ್ರ ಬರುತ್ತೆ. ಈ ಸ್ಪರ್ಶಾಕ್ಷರಗಳು ತುಟಿ ಮುಚ್ಚಿ ಕೆಲವು ಪದ ಹೇಳಬೇಕು, ಕೆಲವು ತುಟಿ ತೆಗೆದ ಹೇಳಬೇಕು. ರಾಮ ಅಂತಿದೆ ಅಂತ ತಿಳ್ಕೊಂಬೋಣ, ರಾ ಅನ್ಬೇಕಾದ್ರೆ ಏನು ಮಾಡಬೇಕು, ಬಾಯಿ ಮುಚ್ಚಿ ರಾ ಅನ್ನಕ್ಕೆ ಬರೋದಿಲ್ಲ, ಏನು ಮಾಡಬೇಕು ಈಗ ಮಾ ಅನ್ಬೇಕಾದ್ರೆ ಏನು ಮಾಡಬೇಕು, ಮುಚ್ಚಿರಬೇಕು. ಹೇಗೆ ಪದ ಹೇಗಿಟ್ಟಿದ್ದಾರೆ, ಸಂಸ್ಕೃತದಲ್ಲಿರೋ ವ್ಯವಸ್ಥೆ ಬೇರೆ ಕಡೆ ಎಲ್ಲೂ ಇಲ್ಲ. ಆ ಅಕ್ಷರ ಉಚ್ಚಾರಣೆ ಮಾಡಬೇಕಾದ್ರೆ ಅದಕ್ಕೆ ಓಷ್ಠಗಳು, ಅದು ತುಟಿಯಿಂದನೇ ಉಚ್ಚಾರಣೆ ಮಾಡಬೇಕು. ತುಟಿ ಮುಚ್ಚಿ ಹೇಳೋದು ಬೇರೆ, ತುಟಿ ತೆಗೆದು ಹೇಳೋದು ಬೇರೆ. ಅದಕ್ಕೆ ರಾಮಶಬ್ದಕ್ಕೆ ತಮಾಷೆ ಹೇಳ್ತಾರೆ, ರಾ ಅಂತ ಹೇಗಂತೇವೆ ನಾವೀಗ, ಮುಚ್ಚಲ್ಲಕ್ಕೆ ರಾ ಅನ್ನಕ್ಕೆ ಬರುತ್ತಾ, ಬಾಯಿ ತೆಗಿತಾರೆ. ರಾ ಮಾ ಅನ್ಬೇಕಾರೆ ಮಾಡಿದ್ರೆ ಮುಚ್ಚಿಬಿಡ್ತಾರೆ, ಅದಕ್ಕೆ ಹೇಳುತ್ತೆ. ರಾ ಅಂತಷ್ಟು ಬಾಯಿ ತೆಗಿತಾನಲ್ಲ, ಪಾಪಗಳೆಲ್ಲ ಹೊರಗೋಗ್ಬಿಡುತ್ತೆ, ರಾ ಎಲ್ಲ ಹೊರಟೋಯ್ತು. ಮಾ ಅಂದ್ಗಡಿ ಏನು ಮಾಡ್ತಾನೆ, ಮುಚ್ಚಿಬಿಡ್ತಾನೆ, ಮತ್ತೆ ವಾಪಸ್ ಬರೋದ ಸೀಲ್ ಮಾಡಿಬಿಡುತ್ತಾನೆ. ಹೋದ ಸಲ ವಾಪಸ್ ಬಂದುಬಿಟ್ರೆ ಮತ್ತೆ ಅದು ಮಾ ಅಂತಷ್ಟು ಏನು ಮಾಡುತ್ತೆ, ಅದು ಬರದಂತೆ ಮಾಡುತ್ತೆ. ಆ ದಾಸರು ಹಾಗೆ ಬರೀತಾರೆ, ರಾ ಅಂತಷ್ಟು ದ್ವಾದಗಳಲ್ಲಿ ವಾಪಗಳಲ್ಲಿ ಹೋಗಿಬಿಡುತ್ತೆ, ಮಾ ಅಂತಷ್ಟು ಬರದಂತೆ ಬ್ಲಾಕ್ ಮಾಡಿಬಿಡುತ್ತೆ. ಅದಕ್ಕೆ ಸ್ವಾರಸ್ಯ ಏನದು, ರಾ ಹೇಗೆ ಉಚ್ಚಾರಣೆ ಮಾಡಬೇಕು, ಮಾ ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದು ಸ್ವಾರಸ್ಯ. ಅದಕ್ಕೆ ರಾಮನಾಮವನ್ನು ನೀಡಿ ಕಾಮಕ್ರೋಧವ ಬಿಡಿ ಬಿಡಿ. ರಾಮ ಅಂತಿರ್ಲಿಕ್ಕೆ ಏನಾಗುತ್ತೆ, ಇವತ್ತು ಎಲೆಕ್ಟ್ರಿಸಿಟಿ ಮುಟ್ಟಿದ ತಕ್ಷಣ ಏನಾಗುತ್ತೆ, ಅದು ಶಾಕ್ ಹೊಡಿ, ಅದು ಹಿಡಿದು ಎಳಿಬೇಕಾಗಿಲ್ಲ. ಏನು ಮಾಡಿದ್ರೆ ಸಾಕು, ಜಸ್ಟ್ ಟಚ್ ಮಾಡಿದ್ರೆ ಸಾಕು, ಭಾರಿ ಒತ್ತಿ ಕೂಡ ಹಿಡಬೇಕಾಗಿಲ್ಲ, ಫೆದರ್ ಟಚ್ ಮಾಡಿದ್ರೆ ಸಾಕು, ಏನು ಮಾಡುತ್ತೆ ಅದು ಹಿಡಿದು ಬಿಡ. ಸ್ಪರ್ಶ, ವಿದ್ಯುತ್ ಸ್ಪರ್ಶವಾಯಿತು ಅಂತ ಹೇಳ್ತಾರಲ್ಲ ಹಾಗೆ, ವೀಣೆಯನ್ನು ವಾದ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು, ಅದನ್ನು ಅಕ್ಷರ ತಂತಿಗಳನ್ನ ಸ್ಪರ್ಶ ಮಾಡ್ತಾ ಹೋಗ್ಬೇಕು. ಆಗ ಅಕ್ಷರಗಳೆಲ್ಲ ನಾದ ಕೊಡಕ್ಕೆ ಶುರುವಾಗುತ್ತೆ. ನಾದವತಿ, ಯಾವ ತಂತಿಯನ್ನು ಮುಟ್ಟಿದ್ರೆ ಏನಾಗುತ್ತೆ, ಎಷ್ಟು ಮುಟ್ಟಬೇಕು, ಮತ್ತೆ ಜೋರಾಗಿ ಒತ್ತೋದು ಬೇರೆ, ಲೈಟ್ ಟಚ್ ಮಾಡೋದು ಬೇರೆ, ಉದಾತ್ತ ಅನುದಾತ್ತ ಆದಿಗಳು ಬರಬೇಕಾದ್ರೆ ಜೋರಾಗಿ ಒತ್ತಿದ್ರೆ ಏನಾಗುತ್ತದು, ಜೋರು ಶಬ್ದ ಬರುತ್ತೆ, ಚಿಕ್ಕದಾದ್ರೆ ಸ್ವಲ್ಪ ಬರುತ್ತೆ. ಬಾಯಿಯಿಂದ ಹೇಳ್ಬೇಕಾದ್ರೆ ಹೇಗೆ ವಾಲ್ಯೂಮ್ ಹೆಚ್ಚು ಕಡಿಮೆ ಮಾಡ್ತೇವೋ, ಆ ಸ್ಪರ್ಶದಿಂದ ಏನು ಮಾಡುತ್ತದೆ, ವಾಲ್ಯೂಮ್ ಹೆಚ್ಚು ಕಡಿಮೆ ಮಾಡಕ್ಕೆ ಬರುತ್ತೆ. ಅದೆಲ್ಲ ವಿದ್ಯೆ ಅದು, ಸುಮ್ಮನೆ ಅಲ್ಲ, ಏನಾದವೆಲ್ಲ ಕೂಡ ವಿದ್ಯೆ. ಆದ್ದರಿಂದ ಅದನ್ನು ಇದ್ದವರಿಗೆ ಗೊತ್ತಾಗುತ್ತೆ. ನಾದವತಿ ಏವಮಸೌ ಶಬ್ದವತಿ ತರ್ಮವತಿ ತಥ ಯಥಾಹಿ ಏವ ಇಯಂ ದೇಹಲಕ್ಷಣ ದೈವೀ ವೀಣ ಲೋಕಸೇನ ಚರ್ಮಣ ಪಿಹಿತ. ಅದು ಲೋಕೇಶ ಇರಬೇಕು, ಲೋಕೇಶೇನ ಚರ್ಮಣ ಪಿಹಿತ ಭವತಿ. ಅದನ್ನೇನು ಮಾಡಿದ್ದಾರೆ, ವೀಣೆನ ಒಂದು ಕಡೆ ಇಟ್ಟಿದ್ದಾರೆ, ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ, ಅವ ಚರ್ಮ ಒಂದು ಚೀಲ ಹೊದಿಸಿ ಇಟ್ಬಿಟ್ಟಿದ್ದಾರೆ. ದೇಹದ ಚರ್ಮದ ಚೀಲ ಹೇಗಿದೆ ಅಂದರೆ ವೀಣೆ ಹೇಗಾಗಿದೆ, ಕವರಿಂಗ್ ಇದ್ದಾಗಿದೆ ಅಂತ ಹೇಳ್ತಾರೆ, ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಇಟ್ಟಿದ್ದಾರೆ. ದೇಹ ಲಕ್ಷಣ ದೈವಿ ವೀಣ ಭವತಿ ಏವಮಸೌ ಲೋಮಸೇನ ಚರ್ಮಣ ಪಿಹಿತ. ಲೋಮಸೇನ ಚರ್ಮ, ಲೋಮ ಅಂದರೆ ರೋಮ, ತಲೆ ಮೇಲಿದ್ದರೆ ಏನಂತಾರೆ ಅದನ್ನು ಕೇಶ ಅಂತಾರೆ, ಮೈ ಮೇಲಿದ್ದರೆ ಏನಂತಾರೆ ರೋಮ ಅಂತಾರೆ. ಎಷ್ಟು ವ್ಯತ್ಯಾಸ ಇದೆ ಅದರೊಳಗೆ, ಬೇರೆ ಕಡೆ ಎಲ್ಲ ಕ್ಲಾರಿಟಿ ಕೊಡೋಕ್ಕೆ ಬರೋದಿಲ್ಲ, ಸಂಸ್ಕೃತದಲ್ಲಿ ಮಾತ್ರ ಪ್ರತಿಯೊಂದನ್ನು ಏನು ಮಾಡೋಕ್ಕೆ ಬರುತ್ತೆ, ಆ್ಯಕ್ಯುರೇಟ್ ಹೇಳಕ್ಕೆ ಬರುತ್ತೆ. ಲೋಮಸೇನ ಚರ್ಮಣ, ಚರ್ಮದ ಮೇಲೆ ಬಿಡದಾಗ ರೋಮಗಳು, ಅದೃಷ್ಟಿ ವಿರೋಧ ಆಶಂಕ್ಯ ಉಚ್ಯತೆ ಲೋಮಸೇನ ಇತಿ. ಪುರಾ ಕೃತಯುಗಾದೌ ಲೋಮಸೇನ ಚರ್ಮಣಃ ಸ್ಮ ವೀಣಾ ಅಪಿ ದಧತಿ ಆಚ್ಛಾದಯಂತಿ ಇತ್ಯರ್ಥಃ. ಯೋಹ ಏತಾಂ ದೈವೀ ವೀಣಾಂ ವೇದ ಸ ಶ್ರುತವದನಃ ಶ್ರೂಯತೆ ಇತಿ ಶ್ರುತಂ ವಿದ್ಯಾ ತತ್ಪೂರಿತವದನೋ ಭವತಿ. ಈಗ ದೇವಿ ವೀಣೆ ಅನುಸಂಧಾನ ಮಾಡಿಕೊಂಡು ತಮ್ಮ ದೇಹವನ್ನು ಯಾರು ಭಗವತ್ಸ್ತೋತ್ರಕ್ಕೆ ಉಪಯೋಗಿಸ್ತಾರೆ ಅವ್ರಿಗೆ ಏನಾಗುತ್ತೆ, ಶ್ರುತವದನನಾಗ್ತಾನೋ, ಮುಖದಲ್ಲಿ ವಿದ್ಯೆಯ ವರ್ಚಸ್ಸನ್ನು ಪಡಿತಾನೆ. ಅಸ್ಯ ಕೀರ್ತಿ ಭೂಮಿಪೂರ್ಣಾ ಭವತಿ. ಅವನ ಕೀರ್ತಿ ಭೂಮಿಯಲ್ಲೆಲ್ಲ ವ್ಯಾಪಿಸಿಬಿಡುತ್ತೆ. ಆರ್ಯ ಯತ್ರ ಕ್ವಚ ಯತ್ರ ಕುತ್ರಚಿತ್ ಸಂಸದಿ ವಾಚೋ ವಿದ್ಯಾ ಅಧಿಕ ವಿಷಯ ಭಾಷಂತೆ ತತ್ರ ಸಂಸದಿ ತೇಷು ಮಧ್ಯೆ ಏತಂ ವಿದುಹು ಭಾಷಂತೆ ಗಣಯ್ಯ ರುಚಿ ಯಾವತ್. ದೊಡ್ಡ ದೊಡ್ಡ ಸಭೆಗಳಲ್ಲಿ ಆತ ಲೆಕ್ಕಕ್ಕಿಟ್ಕೋತಾರೆ, ಇವ್ರು ಬರಬೇಕಾಗಿತ್ತು ಮಾತಾಡಬೇಕಾಗಿತ್ತು ಅಂತ ಹೆಸರು ಬರುತ್ತೆ ಅಂತ ಹೇಳ್ತಾರೆ. ಅವ್ರ ಅಬ್ಸೆನ್ಸ್ ಫೀಲ್ ಮಾಡ್ತಾರೆ, ಪ್ರೆಸೆನ್ಸು ಗೊತ್ತಾಗುತ್ತೆ, ಇರಬೇಕಾಗಿತ್ತು ಅನಿಸುತ್ತೆ. ಇದು ಇದನ್ನು ಅರ್ಥ ಮಾಡಿಕೊಂಡ್ರೆ ಆ ಒಂದು ವಿಶೇಷ ಪ್ರಖ್ಯಾತಿ ಬರಬೇಕಾದ್ರೆ ಏನು ಮಾಡಿರಬೇಕು, ಇಂಥ ವಿದ್ಯಾಧಿಕೆ ಇರಬೇಕು. ವಿದ್ಯಾಧಿಕೆಗೆ ಏನು ಮಾಡಬೇಕು ಅಂದರೆ ವೀಣಾ ಅಂತ ಉಪಾಸನೆ ಮಾಡೋದು ಒಂದು ಪಾರ್ಟು, ಪಾರ್ಟ್ ಎ ಅದು. ಉಷ್ಟಾಪಿಧಾನ ಅಂತಂದ್ರೆ ಜಪ ಮಾಡಬೇಕು, ಎರಡು ಮಾಡಿದರೆ ಅಂತ ಹಿರಿಮೆಯನ್ನು ಸಂಪಾದನೆ ಮಾಡ್ತಾನೆ. ಗಣಯೇ ರೀತಿ ಯಾವತ್ ವಿದ್ಯಾಧಿಕ್ಯಾರ್ಥಮೇವ ಜಪ್ಯ ಅನ್ಯಾ ವಿದ್ಯಾ ಉಚ್ಯತೆ. ಇನ್ನೊಂದು ವಿದ್ಯೆಯನ್ನು ಹೇಳ್ತಾರೆ, ವೇದ ಮಂತ್ರ ಅದು. ಅಥ ವಾಚಾಂ ರಸ ಸಾರಭೂತ ವಿದ್ಯಾ ಉಚ್ಯತೆ ತಸ್ಯ ವಿನಿಯೋಗ ಉಚ್ಯತೆ ಯಶ್ಯಾಮಿತಿ. ಅದರ ಅರ್ಥ ನಾಳೆ ನೋಡೋಣ. ಉಷ್ಟಾಪಿಧಾರ ಅನ್ನೋ ಶ್ರುತಿ ಹೇಳಿದ್ದಾರೆ ಈಗ. ಪ್ರತಿಪದದ ಅರ್ಥವನ್ನು ನಾಳೆ ಹೇಳ್ತಾರೆ, ಅದನ್ನು ನೋಡೋಣ. ಇನ್ನು ಎಷ್ಟು ದಿವಸ ಉಳಿಯುತ್ತೆ? ಇನ್ನೂ 4-5 ದಿವಸದಲ್ಲಿ ಮುಗಿಯುತ್ತೆ ಉಪನಿಷತ್ತು, ಈ ವಾರದಲ್ಲಿ ಮುಗಿಯುತ್ತೆ. ಆಮೇಲೆ ಗೀತಾ ಭಾಷ್ಯ ಅಂತ ಹೇಳಿದ್ದೆ, ಗೀತಾ ಭಾಷ್ಯ ಅಲ್ಲ, ಗೀತಾ ಭಾಷ್ಯ ಆಗಿದೆ, ನೆನಪಿದೆಯಾ? ಗೀತಾ ಭಾಷ್ಯ ಆಗಿದೆ, ಪ್ರಮೇಯ ದೀಪಿಗೆ ಸಮೇತ ಆಗಿದೆ. ಅದು ಗೀತಾ ತಾತ್ಪರ್ಯ ಆಗಿಲ್ಲ. ಗೀತಾ ತಾತ್ಪರ್ಯ ಮಾಡೋಣ. ಪುಸ್ತಕ ಸಿಗುತ್ತೆ, ವಿದ್ಯಾಪೀಠದಲ್ಲಿ ಸಿಗುತ್ತೆ, ಇವರಲ್ಲಿ ಸಿಗುತ್ತೆ, ದ್ವೈತ ವೇದಾಂತವ್ರು ಮಾಡಿದ್ದಾರೆ. ಆ ಪುಸ್ತಕ ಇಟ್ಕೊಂಡ್ರೆ ಟೀಕಾ ಇದೆ, ಅದಕ್ಕೆ ನ್ಯಾಯದೀಪಿಕಾ ಟೀಕಾ ಇದೆ. ಬರೀ ಮೂಲ ಬೇಕಾದ್ರೆ ಸರ್ವಮೂಲದಲ್ಲಿದೆ, ಆದರೆ ಟೀಕಾ ಸಮೇತ ಬೇಕಾದ್ರೆ ನ್ಯಾಯ